ಅರ್ಚನಾ ಶೀಲವಂಶೇ ನಮೋ ಅಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರೈ ನಾರಾಯಣ ಮೃಗಲಗುಣಗುಣೈಕದೇಹಂ ನಿರ್ದೋಷಪಾಪ್ಯತಮಿಖಿಲೈಸುವಾಕ್ಯೈ ಅಶ್ಯೋದ್ಭವಾಯ ನವಶೇಷ ವಿಶೇಷಗೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮ ಓಂ ಓಂ ಅಸಾತೋ ಬ್ರಹ್ಮ ಜಿಜ್ಞಾಸ. ಏನಾಯ್ತು? ಯುಕ್ತೋ ಯುಕ್ತಶ್ಚ ಇತ್ಯರ್ಥ ಆಗಮಸ್ಯ ಪ್ರತೀಯತೆ ಚಾತ್ತತ್ರ ಯುಕ್ತ ಏವಾರ್ಥ ಯುಕ್ತಿಶ್ಚ ತ್ರಿವಿಧಾಮತ. ಪ್ರತ್ಯಕ್ಷ, ಅನುಮಾನ, ಆಗಮ, ಮೂರು ಸಹ ಪ್ರಮಾಣಗಳು. ಅದರಲ್ಲಿ ಉಪಜೀವಕ್ಕೆ ವಿರುದ್ಧವಾದದ್ದು ಯಾವುದು ಪ್ರಮಾಣವಾಗೋದೇ ಇಲ್ಲ. ಯುಕ್ತಿಯನ್ನು ಉಪಯೋಗ ಮಾಡಿಕೊಳ್ಬೇಕಾದದ್ದು ವೇದಾರ್ಥ ನಿರ್ಣಯಕ್ಕೆ ಹೊರತು ಅದೇ ಕೊನೆಯಲ್ಲ ಅಂಥೇಳಿ. ಇನ್ನು ಯುಕ್ತಿಯನ್ನು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿದ್ರಲ್ಲ. ಯುಕ್ತಿ ಎಷ್ಟು ವಿಧ ಅಂದರೆ ಯುಕ್ತಿಶ್ಚ ತ್ರಿವಿಧಾಮತ. ಯುಕ್ತಿ ಮೂರು ವಿಧವಾದದ್ದು. ವ್ಯಾಪ್ತಿ ಪ್ರತ್ಯಕ್ಷ ಗಾಯಸ್ಯಾಗ ಆಗಮಗಾ ತಥಾ ಪ್ರತ್ಯಕ್ಷಾಗಮ ಮೂಲಾತು ಯುಕ್ತಿಸ್ತತ್ರ ಬಲೀಯತಿ. ವ್ಯಾಪ್ತಿ ಪ್ರತ್ಯಕ್ಷ ಗಾಯಸ್ಯಾಹ ಯುಕ್ತಿಗ ಆಗಮಗಾ ತಥಾ ಅಂದರೆ ಪ್ರತ್ಯಕ್ಷ ಮೂಲವಾದ ಯುಕ್ತಿ, ಯುಕ್ತಿ ಮೂಲವಾದ ಯುಕ್ತಿ, ಆಗಮ ಮೂಲವಾದ ಯುಕ್ತಿ ಅಂತ ಯುಕ್ತಿ ಮೂರು ವಿಧ. ಪ್ರತ್ಯಕ್ಷಾಗಮ ಮೂಲಾತು ಯುಕ್ತಿ ತತ್ರ ಬಲೀಯತಿ. ಅದರಲ್ಲಿ ಪ್ರತ್ಯಕ್ಷ ಅಥವಾ ಆಗಮಗಳನ್ನು ಅವಲಂಬಿಸಿರತಕ್ಕಂಥ ಯುಕ್ತಿ ಎಂಬುದು ಅತ್ಯಂತ ಬಲಿಷ್ಠವಾದದ್ದು. ಯಾಥಾರ್ಥ್ಯಮೇ ಭವಾನತ್ವಂ ತನ್ಮುಖ್ಯಂ ಜ್ಞಾನಶಬ್ದಯೋ ಅರ್ಥತ್ವವರ್ಯತ ಇವ ಸ್ಯಾತ್ ನ ಕ್ರಿಯಾರ್ಥೇಷು ಸಾಮತ. ಇನ್ನು ಪ್ರಮಾಣ ಅಂದ್ರೇನು? ಯಾಥಾರ್ಥ್ಯಮೇ ಭವಾನತ್ವಂ ತನ್ಮುಖ್ಯಂ ಜ್ಞಾನಶಬ್ದಯೋ. ಯಥಾರ್ಥವೇ ಪ್ರಮಾಣವಾದದ್ದು. ಯಥಾರ್ಥವೇ ಪ್ರಮಾಣ ಅಂದರೆ ಒಂದು ವಸ್ತು ಹೇಗಿದೆಯೋ ಹಾಗೆ ತಿಳಿಸಿಕೊಟ್ರೆ ಅದನ್ನು ಪ್ರಮಾಣ ಅಂತ ಕರೀತಾರೆ. ತನ್ಮುಖ್ಯಂ ಜ್ಞಾನಶಬ್ದಯೋ. ಜ್ಞಾನಶಬ್ದಯೋ ಅಂದರೆ ಕೇವಲ ಪ್ರಮಾಣ, ಅನುಪ್ರಮಾಣ ಎಲ್ಲರಲ್ಲೂ ಕೂಡ ಅತ್ಯಂತ ಮುಖ್ಯವಾದದ್ದು ಯಥಾರ್ಥ್ಯ. ಯಥಾರ್ಥ ಅಂದರೆ ಇದ್ದಾಗೆ ತಿಳಿಸಿ ಇದ್ದಾಗಿ ಪುಸ್ತಕ ನೋಡಿ ಪುಸ್ತಕ ಅಂತ ತಿಳ್ಕೊಂಡ್ರೆ ಅದು ಪ್ರಮಾಣ. ಶಕ್ತಿಯನ್ನು ನೋಡಿ ಶಕ್ತಿ ಅಂತ ತಿಳ್ಕೊಂಡ್ರೆ ಪ್ರಮಾಣ. ರೈತ ಒಂದು ರೈತ ಅಂತ ತಿಳ್ಕೊಂಡ್ರೆ ಪ್ರಮಾಣ. ಶಕ್ತಿ ಒಂದು ರೈತ ಅಂತ ತಿಳ್ಕೊಂಡ್ರೆ ಅಪ್ರಮಾಣ. ಅಂದರೆ ವಸ್ತು ಹೇಗಿರುತ್ತೆ ಹಾಗೆ ತಿಳ್ಕೊಳ್ಳೋದೇ ಪ್ರಾಮಾಣ್ಯದ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ. ಅರ್ಥತ್ವ ಯಾಕೆ ದೂರ ಹೋಗ್ತಾ ಇದ್ದ ಅಲ್ಲಿ ಹೊಗೆ ಕಾಣಿಸ್ತೇವೆ, ಓ ಬೆಂಕಿ ಇದೆ ಅಂತ ಅಷ್ಟ ಹೇಳ್ತದೆ. ಗೊತ್ತಾಯ್ತಾ? ಪ್ರತ್ಯಕ್ಷದಿಂದ ಬಂದ ಯುಕ್ತಿ ಅದು. ಕಂಡಿದ್ದು ಧೂಮ, ತಿಳ್ಕೊಂಡಿದ್ದು ಬೆಂಕಿ ಇದೆ ಅಂತ ಹೇಳಿ ತಕ್ಷಣವೇ ಅರ್ಥ ಆಯ್ತು ಅವನಿಗೆ. ಓ ಇದೆ ಅಂತೆ ಆ ಅರ್ಥದೊಳಗೆ ಸರಿಯಾದಂತೆ. ಪ್ರತ್ಯಕ್ಷ ಯುಕ್ತಿ ಬೇಕು. ಎಷ್ಟೋ ಸಲ ಯುಕ್ತಿಯಿಂದಾಗಿ ಪೋಸ್ಟ್ ಆಫೀಸ್ ಹುಡುಕೋತಾ ಹೊರಟಿದ್ದ, ರೆಡ್ ಬೋರ್ಡ್ ಅದು ಪೋಸ್ಟ್ ಆಫೀಸ್ ಅಂತ ರೆಡ್ ಬೋರ್ಡ್ ನೋಡಿದ ತಕ್ಷಣ ತೀರ್ಮಾನ ಮಾಡಿದೆ. ಇಲ್ಲಿದ್ದು ಎದುರು ಬೋರ್ಡ್ ಕಾಣೋದಿಲ್ಲ, ದೂರದ ಸೈಡ್ ಇದ್ದು ಪಾಕ್ಸ್ ಕಾಣಿಸ್ತೇವೆ. ಅರ್ಥ ಆಯ್ತಾ ಇಲ್ಲ? ರೈಲ್ವೆ ಸ್ಟೇಷನ್ ಒಂದು ಗುರುತಿಟ್ಟಿದ್ರು. ಇವತ್ತು ಯುಕ್ತಿಯಿಂದ ಎಷ್ಟೋ ಕೆಲಸ ನಡೀತಾ ಇದೆ. ಆ ದೃಷ್ಟಿಯಿಂದ ಸರಿಯಾದಂತೆ. ಅರ್ಥತ್ವ ಅರಿಯದೈವ ಸ್ಯಾತ್ ನ ಕ್ರಿಯಾರ್ಥೇಶು ಸಾಮಕ. ಅರ್ಥತ್ವ ಅಂದ್ರೇನು? ಅರಿಯತ ಅಂದರೆ ಜ್ಞೇಯತ, ತಿಳಿಯಲ್ಪಡಬೇಕೆ ಎಂಬುದೇ ಅರಿಯತ. ಕ್ರಿಯಾರ್ಥೇಶು ಸಾಮಕ. ಜ್ಞಾನಾರ್ಥೇ ಜ್ಞೇಯತ ಮುಖ್ಯ, ಶಬ್ದಾರ್ಥೇ ತದನಂತರಂ. ಯಥಾರ್ಥ ಜ್ಞಾನಜನಕ ಯಥಾರ್ಥ ಯುಕ್ತಯ ಸ್ಮೃತ. ಜ್ಞಾನಾರ್ಥೇ ಜ್ಞೇಯತ ಮುಖ್ಯ, ಶಬ್ದಾರ್ಥೇ ತದನಂತರ. ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣ, ಆದ್ದರಿಂದ ಜ್ಞಾನಾರ್ಥದಲ್ಲಿ ಜ್ಞೇಯತ ಮುಖ್ಯವಾದದ್ದು. ಶಬ್ದಾರ್ಥದೊಳಗೆ ಆಗಮಾರ್ಥದೊಳಗೆ ತದನಂತರ ಯಥಾರ್ಥ ಜ್ಞಾನ ಸಾಧನಂ ಪ್ರಮಾಣಂ. ಯಥಾರ್ಥ ಜ್ಞಾನ ಜನಕಾ ಯಥಾರ್ಥ ಯುಕ್ತಯ ಸ್ಮೃತ. ಯುಕ್ತಿಗಳಂದ್ರೇನು? ಇವತ್ತೇನಾಗಿದೆ ಯುಕ್ತಿಗಳು ಅಂತ ಹೇಳಿದರೆ ಲಾಜಿಕ್ ಫಾರಂ ಇಟ್ಬಿಟ್ಟು ಬೆಂಕಿ ಬಿಸಿ ತಣ್ಣಾಗಿದೆ, ಬೆಂಕಿಯಾಗಿರುವುದರಿಂದ ನೋಡೋದಕ್ಕೆ ಏನನ್ನಿಸುತ್ತೆ? ಯುಕ್ತಿ ಅದು, ತಪ್ಪು ಯುಕ್ತಿ ಅದು. ಅದು ಯಥಾರ್ಥ ಜ್ಞಾನ ಜನಕಾ. ಯಥಾರ್ಥ ಜ್ಞಾನ, ಸರಿಯಾದ ಜ್ಞಾನ ಹುಡಿಸ್ತಕ್ಕಂಥ ಯುಕ್ತಿಯನ್ನು ಸರಿಯಾದ ಯುಕ್ತಿ ಅಂತ ಕರೀತಾರೆ. ಇವತ್ತು ರಾಂಗ್ ಲಾಜಿಕ್ಗೆ ಭಾಳ ಸತ್ತು ಉಪಯೋಗ ಜನಗಳೆಲ್ಲ. ರಾಂಗ್ ಲಾಜಿಕ್ ಬೇರೆ, ಬರೀ ರೈಟ್ ಲಾಜಿಕ್ ಬೇರೆ. ರೈಟ್ ಲಾಜಿಕ್ನ ಲಾಜಿಕ್ ಅಂತ ಇರುತ್ತೆ, ರಾಂಗ್ ಲಾಜಿಕ್ ಎಂಬುದು ಲಾಜಿಕ್ಕೇ ಅಲ್ಲ. ಅದನ್ನ ಅರ್ಥ ಮಾಡಬೇಕು. ಬರೆಯೋ ಪೆನ್ನು, ಬರೆದಿರೋ ಪೆನ್ನು ಅಂದರೆ ಬರೆದಿರೋ ಪೆನ್ ಏನದು? ಪೆನ್ನೇ ಅಲ್ಲ. ಆದರೂ ಬರೆಯದಿರೋ ಪೆನ್ನು ಅಂತ ಯಾತಕ್ಕೆ ಕರಿತೀವಿ ನಾವು? ಆಕಾರ ಆಗಿದೆ ಅಷ್ಟೇ, ಆಕಾರ ಆಗಿದೆ ಹೊರತು ಬರೆಯುವಿಕೆ ಇಲ್ಲ. ಅದು ನಿಜವಾದ ಪೆನ್ನಿನ ಲಕ್ಷ್ಯ ಬರೆಯೋ ಪೆನ್ನು ಅಂತ ಹೇಳಬಾರ್ದು. ಯಾತಕ್ಕೆ? ಪೆನ್ನು ಅಂದರೆ ಬರೆಯೋದಂತೇನೆ ಅರ್ಥ. ಆದರೆ ಅದು ತುಂಬ ಪೆನ್ಗಳು ಬರೆದೇ ಹೋದಾಗ ಬರೆಯೋ ಪೆನ್ ಕೊಡಪ್ಪ ಅಂತ ಹೇಳ್ತಾನೆ ತಕ್ಷಣ. ಆ ಥರ ಇವತ್ತು ಸರಿಯಾದ ಯುಕ್ತಿ ಅಂದರೆ ಯುಕ್ತಿನೇ. ಆದರೆ ಕೆಟ್ಟ ಯುಕ್ತಿಗಳು ಯುಕ್ತಿ ಕರೆಯೋ ಯುಕ್ತಿ ಅಂತ ಕರೆಯೋ ಅಭ್ಯಾಸ ಬಂದಿದ್ದರಿಂದ ಸರಿಯಾದ ಯುಕ್ತಿನ ಯುಕ್ತಿ ಅಂತ ಕರಿಬೇಕೇ ಹೊರತು ಯಾವುದೋ ಯುಕ್ತಿನ ಯುಕ್ತಿ ಅಂತ ಕರಿಬಾರದು. ಅದು ಬಹಳ ಮುಖ್ಯ. ಅದು ಇವತ್ತು ಲೋಕದಲ್ಲಿ ಏನಾಗಿದೆ? ದೇವರಿಲ್ಲ, ಏನೋ ಯುಕ್ತಿಯನ್ನು ಕೊಡಿಸುವ ದೇವರಿಲ್ಲ, ಕಣ್ಣಿಗೆ ಕಾಣೋದಿಲ್ಲ, ಆದ್ದರಿಂದ ನೋಡೋದಕ್ಕೆ ಯುಕ್ತಿನೇ ಇದು. ದೇವರಿಲ್ಲ, ಕಣ್ಣಿಗೆ ಕಾಣದ ಆದ್ದರಿಂದ ಇಲ್ಲಿ ಪುಸ್ತಕ ಇಲ್ಲ, ಕಾಣೋದಿಲ್ಲ, ಆದ್ದರಿಂದ ಕರೆಕ್ಟ್ ಇದು. ಅದು ಅದನ್ನೆಲ್ಲ ಅಪ್ಲೈ ಮಾಡಿಬಿಟ್ಟ ತಪ್ಪಾಯಿತು. ಗೊತ್ತಾಯ್ತಾ, ಪುಸ್ತಕ ಇದ್ರೆ ಕಾಣಿಸ್ಬೇಕಾಗಿತ್ತು ಕಾಣಿಸ್ಲಿಲ್ಲ, ಆದ್ದರಿಂದ ಇಲ್ಲ, ಕರೆಕ್ಟ್. ಆದರೆ ದೇವರು ಇದ್ರೆ ಕಾಣಿಸ್ಬೇಕಾಗಿತ್ತು ಕಾಣಿಸ್ಲಿಲ್ಲ, ಇಲ್ಲ, ತಪ್ಪದು. ಯಾಕೆ ದೇವರು ಏನಂತ ವ್ಯಕ್ತಿ ಅವನು ಕಾಣಿಸ್ತೇನೂ ಇರಬಲ್ಲ, ಅರ್ಥ ಆಯ್ತಾ? ಈಗ ಕಾಣಿಸ್ತೇನೂ ಇರಬಲ್ಲ. ನಮ್ಮಲ್ಲೇ ಗಾಡಿ ಇದೆ ಕಾಣಿಸೋದಿಲ್ಲ, ಅರ್ಥ ಆಯ್ತಾ? ಈಗ ಮೊದಲೇನು ತಿಳ್ಕೊಂಡಿದ್ದವನು ಇರೋದೆಲ್ಲ ಕಾಣಿಸ್ಲೇಬೇಕು ಅಂತೇಳಿ, ಇರೋದೆಲ್ಲ ಇಲ್ಲಿ ಕಾಣಿಸುತ್ತೀಗ, ಗಾಡಿ ಕಾಣಿಸೋದೇ ಇಲ್ಲ, ಇದೆ. ಆದ್ದರಿಂದ ಅವ್ರು ರಾಂಗ್ ಲಾಜಿಕ್ ಎಲ್ಲಿ ಗೊತ್ತಾಯ್ತು? ಇದಕ್ಕೆ ಸರಿಯಾಗಿರೋದು ಹೌದು, ಆ ಕಡೆಗೆ ತಪ್ಪಾಗಿರೋದು ಹೌದು, ಆದರೆ ನಮ್ಮ ಸಾಮಾನ್ಯವಾಗಿ ಇದು ಅರ್ಥ ಆಗುತ್ತೆ. ಆದರೆ ಮುಂದೆ ಬಿಸ್ಕೆಟ್ ಮಾಡ್ತಾ ಹೋದ ಗೊತ್ತಾಗೋದೇ ಇಲ್ಲ. ಯುಕ್ತಿನ ಒಯ್ದು ಒಯ್ದು ಕೊನೆಗೆ ಏನು ಮಾಡಿಬಿಡ್ತಾರೆ? ಅನೇಕ ಯುಕ್ತಿ ತಲೆ ಧರ್ಮ ಆಗಿ ಧರ್ಮಾಂಶ ಯಾರಿಗೆ ಕೇಳ್ತಾರೆ? ಧರ್ಮ ಯಾರು ಉದ್ದಾರ ಆಗಿದ್ದಾರೆ? ಈಗ ನೋಡಿ ಅದರ ಬಿಟ್ಟು ಎಷ್ಟು ಸುಖವಾಗಿದ್ದ ನೋಡಿ ತೋರಿಸ್ತಾರೆ, ಹೌದಲ್ಲ ಅನ್ಕೊಂಡ್ಬಿಡ್ತಾನೆ ಅಷ್ಟೇ. ಉಳಿದೆಲ್ಲ ನೋಡೋದಿಲ್ಲ, ಮೇಲೆ ನೋಡಿದ್ರೆ ಕಾಣಿಸ್ತೀಯ. ಬಂಗ್ಲೆ ನೋಡಿದ, ಸುಳ್ಳು ಹೇಳಿದವನು ಗೊತ್ತವನು, ಮೋಸ ಮಾಡಿದ್ದ, ಬಂಗ್ಲೆ ಮೇಲೆ ಬಂಗ್ಲೆ ಕಟ್ಟಿದ್ದ, ನೀನು ಸತ್ಯವಂತ, ಏನು ಉಪಯೋಗ ಬಾಡಿಗೆ ಮನೆಯಲ್ಲಿದ್ದಿ ಅಂತ ಹೇಳಿದರು. ತಕ್ಷಣ ಏನಾಯ್ತು ಅವನಿಗೆ? ಅವ್ರು ಎಷ್ಟು ತಪ್ಪು ಮಾಡಿಬಿಟ್ಟೆ ಅಂತ ತಿಳ್ಕೊ, ಆತ ಬೇರೆ ಯೋಚನೆ ಮಾಡೋದೇ ಇಲ್ಲ. ಇಂಥ ಯುಕ್ತಿಗಳನ್ನು ಜನ ಏನು ಮಾಡಿಬಿಡ್ತಾರೆ? ಜನ ಕೆಡಿಸೋದೇ ಹಾಗೆ ಇವತ್ತಿನ ದಿವಸ. ಆಗ ಅದು ಅಂಥ ಯುಕ್ತಿಗಳನ್ನು ಯುಕ್ತಿ ಅಂತ ಕರೀಲೇಬಾರದು, ಕರೆದ್ರೆ ತಪ್ಪು ಯುಕ್ತಿ ಅಂತ ಕರಿಬೇಕಷ್ಟೆ. ಯುಕ್ತಿನೇ ಅಲ್ಲ ಅವ್ರು ಫಸ್ಟ್ ಆನ್ಸರ್. ಅದು ಇನ್ನು ಯುಕ್ತಿ ಅಂತ ಹಠ ಮಾಡೋದಾದ್ರೆ ತಪ್ಪು ಯುಕ್ತಿ ಅಂತ ಹೇಳ್ಬೇಕು. ಅನುಪ್ರಮಾಣ ಮೇತಾನಿ ಚಕ್ಷಯುಕ್ತಿ ವಚಾಂಶ್ಯತಃ. ಆದ್ದರಿಂದ ಇವಕ್ಕೆಲ್ಲ ಏನಂತ ಕರೀತಾರೆ? ಅನುಪ್ರಮಾಣಗಳು. ಯಾಕೆ? ಯಥಾರ್ಥ ಜ್ಞಾನಕ್ಕೆ ಸಾಧನ ಇವು. ಅದಕ್ಕೆ ಅಕ್ಷ ಅಂದರೆ ಪ್ರತ್ಯಕ್ಷ, ಯುಕ್ತಿ ಅಂದರೆ ಯುಕ್ತಿ, ವಚಾಂಶಿ ಅಂದರೆ ಆಗಮ. ಅಕ್ಷಯುಕ್ತಿ ವಚಾಂಶ್ಯತಃ ಪ್ರಾಮಾಣ್ಯಂ ನಾನುವಾದಸ್ಯ ಸ್ಮೃತೇರ ವಿವಿಹೀಯತೆ. ಪ್ರಸಂಗ ಬಂತು ಅಂತ ಅನೇಕರ ಪ್ರಮಾಣಷ್ಟವನ್ನು ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಇವರೇನು ತಿಳ್ಕೊಂಡಿದ್ದಾರೆ? ಪ್ರಮಾಣ ಸ್ಮೃತಿ ಪ್ರಮಾಣ ಅಲ್ಲ ಅಂತ ಹೇಳ್ತಾರೆ. ಸ್ಮೃತಿ ಎಂಬುದು ಪ್ರಮಾಣ ಅಲ್ಲ. ಅದಕ್ಕೆ ಹೇಳಿ, ಸ್ಮೃತಿ ಪ್ರಮಾಣ ಯಾತಕ್ಕಲ್ಲ? ಸ್ಮೃತಿ ಪ್ರಮಾಣ ಅಲ್ಲ ಅಂದರೆ ಜಗತ್ತಿನ ಗತಿ ಏನಾಗಬೇಕು? ಇವತ್ತು ಸಾಲ ಕೊಟ್ಟಿದ್ದ, ಕೊಡೋದಂತೆ ಕೇಳಿದ, ಸ್ಮೃತಿ ನೆನಪಾಯ್ತಾ ನಿಮಗೆ? ಸ್ಮೃತಿ ಅಪ್ರಮಾಣ. ಅವ ಏನಾಯ್ತು ಅಲ್ಲಿಗೆ? ಕೊಟ್ಟು ಸಾಲ ಕೃಷ್ಣಾರ್ಪಣ ಹೋಯ್ತು. ಇವತ್ತು ಇದು ಸ್ಮೃತಿ ಮೇಲೆ ನಡೀತಿರೋದು, ಪರೀಕ್ಷೆ ಎಲ್ಲ ನಡೀತಿರೋದು ಯಾವುದರಿಂದ? ಇವತ್ತು ಮೆಮೊರಿ ಮೇಲೇ ಇವತ್ತು ಆಧುನಿಕ ಪರೀಕ್ಷೆಗಳೆಲ್ಲ ನಡೀತಿರೋದು ಮೆಮೊರಿ ಮೇಲೆ. ಆ ಮೆಮೊರಿನೇ ಫಾಲ್ಸ್ ಅಂತ ಹೇಳಿದ್ರೆ ಪರೀಕ್ಷೆ ಎಲ್ಲ ಸುಳ್ಳು ಅಂತ ಆಗೋದು. ಪ್ರಾಮಾಣ್ಯಂ ನಾನುವಾದಸ್ಯ ಸ್ಮೃತೇನಪಿ ವಿಹೀಯತೆ. ಅನುವಾದಕ್ಕೂ ಅಪ್ರಮಾಣ್ಯ ಹೇಳಿದ್ದಾನೆ, ತಪ್ಪದು. ಅನುವಾದವೂ ಪ್ರಮಾಣ, ಸ್ಮೃತಿಯೂ ಪ್ರಮಾಣ. ಅವ್ರು ಹೇಳೋದೇನು ಗೊತ್ತಿದ್ದೇನೆ ಹೇಳುತ್ತಾ, ಆದ್ದರಿಂದ ಅದು ಪ್ರಮಾಣ ಅಲ್ಲ ಅಂತ ಹೇಳಿದ್ರು. ಗೊತ್ತಿದ್ದನ್ನು ಹೇಳಿದ ಮಾತ್ರಕ್ಕೇನೆ ಅದು ಅಪ್ರಮಾಣ ಆಗೋದಿಲ್ಲ, ಗೊತ್ತಾಯ್ತಾ? ಗೊತ್ತಿದ್ದನ್ನು ಹೇಳಿ ಇನ್ನೂ ದೃಢವಾಗುತ್ತೆ ಹೊರತು, ದೃಢವಾಗುತ್ತೆ ಅಂತ ಅಪ್ರಮಾಣ ಆಗೋದಿಲ್ಲ. ಯೂಸ್ಲೆಸ್ ಬೇರೆ, ರಾಂಗ್ ಬೇರೆ. ಯೂಸ್ಲೆಸ್ ಬೇರೆ, ರಾಂಗ್ ಬೇರೆ. ಯೋಚನೆ ಮಾಡಬೇಕು. ಇವತ್ತು ಎಷ್ಟೋ ಪದಾರ್ಥ ಇದೆ, ಅದು ಯೂಸ್ಲೆಸ್. ಬಟ್ ಪದಾರ್ಥ ಇರೋದು ನಿಜ, ಇಲ್ಲ ಅಂದ್ಬಿಟ್ರೆ ಇಲ್ಲೇ ಇಲ್ಲ. ಇವರಿಗೆ ಅದು ಅರ್ಥ ಆಗಲಿಲ್ಲ. ಜಗತ್ತಿನ ಜ್ಞಾನ ಜ್ಞಾನನೇ, ಬಟ್ ಯೂಸ್ಲೆಸ್. ಅದು ಬ್ರಹ್ಮಜ್ಞಾನ ಜ್ಞಾನ, ಅದು ಯೂಸ್ಫುಲ್. ಅದು ಯೂಸ್ಲೆಸ್ಗೂ ಇವರು ನಾನ್ ನಾನ್ ರಿಯಲ್ಗೂ ವ್ಯತ್ಯಾಸ ಗೊತ್ತಾಗಲೇ ಇಲ್ಲ. ಜಗತ್ತು ಎಂಬುದು ಸುಳ್ಳು ಅಂತ ಹೇಳಿದರು. ನಾವು ಜಗತ್ತು ಸುಳ್ಳಿದ್ದಾಗೆ ಅದಕ್ಕೆ ವೇಸ್ಟ್. ಆದ್ದರಿಂದ ವೇಸ್ಟ್ ಬೇರೆ, ಸುಳ್ಳು ಬೇರೆ. ಅವ್ರಿಗೆ ಅರ್ಥ ಆಗ್ಲಿಕ್ಕೆ ಬರದೇನೆ ಅಸತ್ವ ಅಂತ ಕರೆದ್ರು. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಅನುವಾದಕ್ಕಾಗಲಿ ಸ್ಮೃತಿಗಾಗಲಿ ಪ್ರಾಮಾಣ್ಯ ಎಂಬುದು ಹೋಗೋದಿಲ್ಲ. ಯಥಾರ್ಥವೇವ ಪ್ರಾಮಾಣ್ಯ ಶಬ್ದಾರ್ಥೋ ಯದ್ವಿವಕ್ಷಿತ ಅಂಗೀಕೃತ ಚೇತ್ ಪ್ರಾಮಾಣ್ಯಂ ಸ್ಮೃತ್ಯಾದೇ ಕಾವಿರುದ್ಧತ. ಯಥಾರ್ಥವೇವ ಪ್ರಾಮಾಣ್ಯ ಶಬ್ದಾರ್ಥ ಯದ್ವಿವಕ್ಷಿತ. ಪ್ರಾಮಾಣ್ಯ ಶಬ್ದಕ್ಕೆ ಅರ್ಥ ಏನು? ಯಥಾರ್ಥವು ಸರಿಯಾಗಿರುವಿಕೆ, ಅದೇ ಪ್ರಮಾಣದ ಅರ್ಥ. ಈ ಸ್ಮೃತಿ ಎಂಬ ಸರಿಯಾಗಿದ್ದ ಮೇಲೆ ರಾಂಗ್ ಮೆಮೊರಿ ಬೇರೆ, ಮೆಮೊರಿ ಬೇರೆ. ಯಾರೋ ನೋಡಿ ಏನೋ ತಿಳ್ಕೊಂಬಿಟ್ಟ, ತಪ್ಪದು ಆ್ಯಕ್ಚುಲಿ. ಅವ್ರಂತ ಮಾತಾಡಿಸ್ತಾ ನಾನಲ್ಲ ತಪ್ಪು ತಿಳ್ಕೊಂಡೆ, ಹೌದಾ ಅಂದ್ಬಿಟ್ಟ, ತಪ್ಪಾಯ್ತು. ಎಷ್ಟು ತಪ್ಪು? 90% ಕರೆಕ್ಟ್ ಆಗಿರುತ್ತೆ. ತಪ್ಪಾದ ತಪ್ಪನ್ನು ಅಷ್ಟೇ ಹೊರತು ಎಲ್ಲ ಸ್ಮೃತಿನೂ ಏನಲ್ಲ, ತಪ್ಪಲ್ಲ. ಇಲ್ಲಿ ಯಥಾರ್ಥ ಇರುತ್ತೋ ಪ್ರಾಮಾಣ್ಯ ಶಬ್ದದ ಅರ್ಥನೇ ಆದ, ಆದ್ದರಿಂದ ಅದು ಅಪ್ರಮಾಣ ಅಂತ ಕರೀಬಾರ್ದು. ಪ್ರಪಂಚ ಜ್ಞಾನ ವೇಸ್ಟ್ ಅಂದ ಅರ್ಥ ಏನು ಅಂದರೆ, ಹೇಳಿ ಕೇಳಿ, ಕೇವಲ ಪ್ರಪಂಚ ಜ್ಞಾನ ಅಂತ. ಎಲ್ಲಿ ಪ್ರಪಂಚ ಜ್ಞಾನ ಅಂತ ಹೇಳ್ತೀವಿ, ಎಲ್ಲಿ ಧನ ವೇಸ್ಟು, ಕೇವಲ ಧನ ವೇಸ್ಟು ಅಂತ. ಸಾಧನೆ ಮಾಡಿಕೊಂಡ್ರೆ ಉಪಯೋಗ ಇದೆ, ಅರ್ಥ ಆಯ್ತಾ? ಧನದಿಂದ ಉಪಯೋಗ ಇಲ್ಲ. ಮಂಚ ಬಾರದು, ಮಡದಿ ಬಾರದು ಅಂತ ಹೇಳ್ಬಿಟ್ಟು ಹಾಗಿದ್ರೆ ಆ ಮಾತಿಗೆ ಅರ್ಥ ಏನು? ಮಡದಿ ಬಾರದು ಏನರ್ಥ? ಅಯೋಗ್ಯಳಾಗಿದ್ದರೆ ಬರೋದಿಲ್ಲ ಆ ಥರ. ಹಾಂ, ಅದು ಪ್ರಪಂಚ ವೇಸ್ಟ್ ಅಂದರೆ ಪ್ರಪಂಚದ ಜ್ಞಾನವನ್ನು ಎಷ್ಟೇ ತಿಳ್ಕೊಂಡ್ರು ಕೂಡ ಪ್ರಯೋಜನ ಇಲ್ಲ. ಅದು ಪ್ರಯೋಜನಕ್ಕೆ ಬರೋದು ಯಾವಾಗ? ಅದು ದೇವರ ಅಧೀನ ಅಂತ ಕೂಡ ಪ್ರಯೋಜನಕ್ಕೆ ಬರುತ್ತೆ, ಅರ್ಥ ಆಯ್ತಾ? ಅದು ಕೇವಲ ಪ್ರಪಂಚ ಜ್ಞಾನ ಪ್ರಯೋಜನ, ಕೇವಲ ಬ್ರಹ್ಮಜ್ಞಾನ ಪ್ರಯೋಜನಕ್ಕೆ ಬರುತ್ತೆ, ಕೇವಲ ಬ್ರಹ್ಮಜ್ಞಾನ ಪ್ರಯೋಜನಕ್ಕೆ ಬರುತ್ತೆ, ಕೇವಲ ಪ್ರಪಂಚಜ್ಞಾನ ಪ್ರಯೋಜನಕ್ಕೆ ಬರೋದಿಲ್ಲ. ಇದೇನು ಮಾಡಬೇಕಿದ್ದು ಅಪ್ಲೈ ಮಾಡಿಕೊಂಡ್ರೆ ಬರುತ್ತೆ. ಆ ದೇವ್ರ ಜ್ಞಾನ ಹಾಗಲ್ಲ. ಸಕ್ಕರೆ ಹಾಕಿಕೊಂಡ್ರೆ ಸಕ್ಕರೆ ಡೈರೆಕ್ಟ್ ಸ್ವೀಟು, ಇನ್ನೊಂದು ಸಕ್ಕರೆ ಹಾಕಿದ್ರೆ ಸ್ವೀಟ್ ಅಷ್ಟೇ, ಅರ್ಥ ಆಯ್ತಾ? ಸೊ ಬ್ರಹ್ಮಜ್ಞಾನದ ಮಹತ್ವ ಲೋಕದ ಜ್ಞಾನಕ್ಕಿಲ್ಲ ಅಂದರೆ ಯೂಸ್ಲೆಸ್ ಸಂಬೋಧನ ಏನು ತಿಳ್ಕೊಂಡು ಜಾಗ ಸುಳ್ಳು ಅಂತ ಕರೆದ್ಬಿಟ್ರಿ. ಮತ್ತೆ ಸುಳ್ಳಲ್ಲ, ಉಪಯೋಗ ಮಾಡಿಕೊಳ್ಳೋದು ಬರೋದು ಹೋದರೆ ವೇಸ್ಟ್ ಆಗುತ್ತೆ ಹೊರತು ಉಪಯೋಗ ಮಾಡಿಕೊಂಡ್ರೆ ಅದು ಯೂಸ್ಫುಲ್ ಅಂತ ಅಷ್ಟೇ ಅರ್ಥ. ಸ್ಮೃತ್ಯಾದೇಹೇ ಕಾವಿರುದ್ಧನ. ಎಲ್ಲೆಲ್ಲಿ ಪ್ರಾಮಾಣ್ಯ ಬರುತ್ತೋ ಅಲ್ಲಿ ಅಪ್ರಾಮಾಣ್ಯ ಅನ್ನೋ ಮಾತನ್ನು ಹೇಳೋದಕ್ಕೆ ಹೋಗಲೇಬಾರದು, ಒಪ್ಪಲೇಬೇಕು ಅದನ್ನು. ಅದಕ್ಕೆ ಹಿಂದೆ ಹೇಳಿದರು ಪಿಪೀಲಿಕಾ ಲಿಪಿಶ್ಚಾಪಿ ಪ್ರಮಾಣ ಅವಿರೋಧತ. ಅದು ಇರುವೆ ಲಿಪಿಯಾಗಿದ್ದರೂ ಕೂಡ ಸರಿಯಾಗಿದ್ದರೆ ಪ್ರಮಾಣ ಅಂತ ಕರಿಬೇಕೆ ಹೊರತು ಯಾವುದೋ ಇರುವೆ ಬರೆದಿದೆ ಅದು ಒಪ್ಪಾರದು ಅಂತಾಗಲಿ. ಇನ್ನೊಂದು ಮಾತಿದೆ, ಯುಕ್ತಿಯುಕ್ತಂ ವಚೋ ಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಸರಿಯಾದ ಮಾತು ಹೇಳಿದೆ, ಚಿಕ್ಕ ಹುಡುಗ ಹೇಳಿದ್ರು ಕರೆಕ್ಟೇ, ದೊಡ್ಡವರು ಹೇಳಿದ್ರು ಕರೆಕ್ಟ್, ಗಿಳಿ ಹೇಳಿದ್ರು ಕರೆಕ್ಟೇ. ಅಲ್ಲಿ ಪಿಪೀಲಿ ಕಾಡಿದ್ರೆ ಗಿಳಿ ಹೇಳಿದೆ, ಗಿಳಿ ಮಾತು ಕರೆಕ್ಟೇನೆ. ಚಿಕ್ಕ ಮಗು ಮಾತು, ಚಿಕ್ಕ ಹುಡುಗ ಹೇಳಿದ್ರು ಹಾವು ಇದೆ ಅಂತ ಹೇಳಿದೆ, ಏ ಹುಡುಗನ ಮಾತು ಅಂತ ತಿಳ್ಕೊಂಡು ಬಿಡ್ತಾರ. ಏನಾಗಿದೆ ಇನ್ನೊಂದ್ಸತಿ, ಹೆಚ್ಚು ಕರೆಕ್ಟ್, ಯಾರು ಹೇಳಿದ್ರು ಹಾವು ಹಾವೇ ಅಂತ ಆಯ್ತಾ. ವಸ್ತು ವಸ್ತುನೇ, ಯಾರೋ ಬರ್ತದೆ ಹುಡುಗ ಚಿಕ್ಕ ಹುಡುಗಿ ಏನು ಕೇಳೋದು ಅಂತ ಬಿಡೋದಿಲ್ಲ, ಕೇಳಿ ಎಷ್ಟೋ ಕರೆಕ್ಟಾಗಿ ಉತ್ತರ ಕೊಡ್ತಾರೆ. ಅದು ಕರೆಕ್ಟ್ ಆಗಿದ್ದರೆ ಆಯ್ತು ಅಷ್ಟೇ, ದೊಡ್ಡವ್ರು ತಪ್ಪು ಹೇಳಬಾರ್ದು ಏನಿಲ್ವಲ್ಲ, ದೊಡ್ಡವರು ತಪ್ಪು ಹೇಳೋದು ಸರಿಯಾದ ಸಣ್ಣ ಚಿಕ್ಕ ಹೇಳ್ಬೋದು. ಯುಕ್ತಿಯುಕ್ತ ಮಚೌಗ್ರಾಹ್ಯ, ಯಾವುದು ಕರೆಕ್ಟ್ ಆಗಿರುತ್ತೋ ಆ ಮಾತನ್ನು ಕೇಳಲೇಬೇಕು. ಇದು ಮಾತನ್ನು ಅರ್ಥ ಮಾಡಿಕೊಂಡ್ರೆ ವ್ಯಕ್ತಿ ಪ್ರಧಾನ ಅಲ್ಲ, ಸತ್ಯ ಪ್ರಧಾನ. ಸತ್ಯ ಪ್ರಧಾನವಾಗಿದ್ದಾಗ ವ್ಯಕ್ತಿ ಪ್ರಾಧಾನ್ಯ ಬರುತ್ತೆ ಹೊರತು ವ್ಯಕ್ತಿ ಪ್ರಾಧಾನ್ಯ ಎಂಬುದು ಅಷ್ಟೇ ದೊಡ್ಡದಾಗಲು ಸಾಧ್ಯ ಇಲ್ಲ. ನಚ ಅಫಲತ್ವಂ ವಕ್ಯ ಅಫಲತ್ವಂ ವಕ್ತವ್ಯಂ ಸರ್ವಸ್ಮೃತ್ಯನುವಾದಯೋ ಫಲವತ್ವಂ ನಚ ಅಸ್ಮಾಭಿಹಿ ಪ್ರಾಮಾಣ್ಯಂ ವಿವಕ್ಷಿತಂ. ಅಂದರೆ ಪ್ರಮಾಣ ಅದರಲ್ಲಿ ಏನು ಉಪಯೋಗನೇ ಇಲ್ವಲ್ಲ, ಅದಕ್ಕೆ ಅದನ್ನು ಶ್ರುತಿಯನ್ನು ಅನುವಾದವನ್ನು ಅಪ್ರಮಾಣ ಅಂತ ಕರಿತೀವಿ ಅಂದರೆ ಫಲವತ್ವಂ ನಚ ಅಸ್ಮಾಭಿಹಿ ಪ್ರಾಮಾಣ್ಯಂ ವಿವಕ್ಷಿತಂ. ನಾವು ಪ್ರಾಮಾಣ್ಯ ಅಂತ ಫಲವತ್ವನ ಕರೆದೇ ಇಲ್ಲ, ಸತ್ಯ ಸತ್ಯವಾಗಿರಬೇಕೆಂದು ಕರೆದಿರೋದ್ರಿಂದ ಇವತ್ತು ನಾವು ಪೇಪರ್ ಓದ್ತೀವಿ ಬಿಸಿನೆಸ್ ವಿಷಯ ಓದೋದೇ ಇಲ್ಲ, ನಮ್ಗೆ ಬೇಕಿಲ್ಲ ಅದು ಸುಳ್ಳೇನದು, ಸತ್ಯ ನಮಗೆ ಬೇಕಿಲ್ಲ ಅಂತ ಹೇಳಿ ಒಪ್ಪೋಣ, ಅದು ಸುಳ್ಳು ಅಂತ ಕರಿಬಾರ್ದು. ಸುಳ್ಳು ಅಂದರೆ ಸತ್ಯ ಒತ್ತಬೇಡ, ನಮಗೆ ಇಷ್ಟ ಇಲ್ಲಪ್ಪ ಬೇಡ, ಅದು ಯೂಸ್ಲೆಸ್ ಆಗಬೇಕಂದ್ರೆ ಪದಿತಿ ಆಗುತ್ತೆ, ಅದು ಅಲ್ಲಿ ಹೋಗಿ ಅನ್ಬೇಕು ಅದು ಪದಿತಿ ಆಗುತ್ತೆ ಹೋಗ್ಬಿಡ್ತಾರೆ. ಇಲ್ಲಂದ್ರೆ ಪರಾದ್ರೂ ಪರಾದನ ಅಲ್ಲಿ ಹೋಗಿಬಿಟ್ಟು ಅಂದ್ಬಿಟ್ಟು ಏನು ಮಾಡ್ತಾರೆ, ಒದ್ದಾಕ್ಬಿಡ್ತಾರೆ. ಅದಕ್ಕೆ ನಮ್ಗೆ ಅರ್ಥ ಆಗೋದಿಲ್ಲ ಅನ್ನಿ, ನಮಗೆ ಬರೋದಿಲ್ಲ ಅನ್ನಿ, ಅದು ಯೂಸ್ಲೆಸ್ ಅಂತ ಕರಲಿಕ್ಕೆ ಬರೋದೆ. ಅದೇ ರೀತಿಯಲ್ಲಿ ಯೂಸ್ಲೆಸ್ ಬೇರೆ, ಪ್ರಮಾಣ ಬೇರೆ, ಇವರಿಗೆ ತುಂಬ ದಿನಗಳ ಅರ್ಥನೇ ಆಗಿರಲಿ. ಅದೆಲ್ಲ ಸರಿ ಮಾಡಿದ್ದ ಆಚಾರ್ಯರು, ತೃಣಾದಿದರ್ಶನೇ ಕಿಂಚ ಫಲವತ್ವಂ ನಿಗದ್ಯತೆ ಸುಖ ದುಃಖಾಧಿಕಂ ಕಿಂಚಿತ್ ಕೃತಾವಭಿಹಿ ದೃಶ್ಯತೆ. ತೃಣಾದಿದರ್ಶನೇ ಕಿಂಚ ಫಲವತ್ವಂ ನಿಗದ್ಯತೆ. ಒಂದು ಹುಲ್ಲು ಕಡ್ಡಿ ನೋಡಿದ, ಏನು ಫಲ ಇದೆ ಅದರೊಳಗೆ? ಅದು ಹುಲ್ಲುಕಡ್ಡಿ ಹೋದಲ್ಲ, ಅದು ಪ್ರಮಾಣ ಅಂದರೆ ಅಷ್ಟೇ ಅರ್ಥ. ಹುಲ್ಲುಕಡ್ಡಿ ಹುಲ್ಲುಕಡ್ಡಿ ಅಂತ ತೋರಿಸಿದ್ರೆ ಪ್ರಮಾಣ ಅಷ್ಟೇ ಹೊರತು ಹುಲ್ಲುಕಡ್ಡಿ ಬಂಗಾರದ್ದಿದೆ ತೋರಿಸ್ಬೇಕಾದ ಕಾರಣ ಇಲ್ಲ. ಬಂಗಾರದ ಕಡ್ಡಿ ಬೇರೆ, ಹುಲ್ಲುಕಡ್ಡಿ ಬೇರೆ. ಆದರೆ ಬಂಗಾರದ ಕಡ್ಡಿ ಬಂಗಾರದ ಕಡ್ಡಿ ಅಂತ ತೋರಿಸಿದ್ರೆ ಅದು ಪ್ರಮಾಣ, ಹುಲ್ಲುಕಡ್ಡೆ ಹುಲ್ಲುಕಡ್ಡಿ ಅಂತ ತೋರಿಸಿ ಅದೇ ಪ್ರಮಾಣ, ಅದರಿಂದ ಉಪಯೋಗ ಇಲ್ಲ. ಇನ್ನು ಫಲವತ್ವನೇ ಬೇಕು ಅಂತ ಹೇಳಿದ್ದೀರಾ, ಸುಖ ದುಃಖಾಧಿಕಂ ಕಿಂಚಿ ಸ್ಮೃತವೂ ದೃಶ್ಯತೆ. ಒಂದು ಫಲವತ್ತನ ಸ್ಮೃತಿಯಲ್ಲಿದೆ, ಯಾವುದೋ ಒಳ್ಳೆ ವಿಷಯ ನೆನಪಾಡಿಕೊಂಡೆ ಹಿಂದಿದ್ದೇನೆ, ಖುಷಿ ಆಯ್ತು ಅವನಿಗೆ. ಹೌದಲ್ಲ, ಸ್ಪರ್ಧ ಬಂತಲ್ಲ, ಈಗ ಕೆಟ್ಟದ ನೆನಪಾಡ್ಕೊಂಡು ದುಃಖನೂ ಆಯಿತು, ಅಲ್ಲೂ ಫಲ ಕಾಣಿಸ್ತಲ್ಲ. ಆ್ಯಕ್ಚುಲಿ ಫೈನಲ್ ಅಲ್ಲ ಅದು, ಗೊತ್ತಾ, ಸುಖ ದುಃಖ ಬರಬೇಕು ನಿಯಮ ಇಲ್ಲ, ಆದರೆ ಫಲ ಇರಬೇಕಾದ ಕಾರಣನೇ ಇಲ್ಲ, ಆದರೆ ಫಲನೂ ಇದೆ ನೋಡು ಅಂತೇಳಿ. ಅದು ಭಾಳ ಇಂಪಾರ್ಟೆಂಟ್, ಸುಖ ದುಃಖಾಧಿಕಂ ಕಿಂಚಿ ಸ್ಮೃತಾವಪಿಗೆ ದೃಶ್ಯತೆ. ಅದನ್ನ ಪರಿಚ್ಛೇದ ಕಾರ್ಯೇವ ಪ್ರಮಾಣ ಮಿತಿ ಚ ಪ್ರಮಾ. ನಾನು ಭಟ್ಟರಂಕಲ್ಲಿ ಪಾಸ್ ಆಗಿರ್ತಾನೆ 20 ವರ್ಷ ಕಳೆಗೆ, ಇವತ್ತು ಜಾಪನ ಮಾಡ್ಕೋತಾನೆ, ಖುಷಿ ಆಗುತ್ತೆ ಇಲ್ಲಿ ಅವತ್ತ. ಅವತ್ತು ನಾನೇ ಫಸ್ಟು, ಇದಕ್ಕೆ ನಾನೇ ಫಸ್ಟ್ ಆಗಿದ್ದೆ, ಆನಂದ ಕೊಡುತ್ತಾ ಇಲ್ಲ, ಹೊಟ್ಟೆ ಕೊಡುತ್ತೆ. ಅದೇ ತರಹ ಸ್ಮೃತಿಗೆ ಫಲವತ್ವ ಇಲ್ಲ ಅಂತಲೂ ಹೇಳಬಾರ್ದು. ನ ಪರಿಚ್ಛೇದ ಕಾರ್ಯೇವ ಪ್ರಮಾಣ ವಿಧಿ ಚ ಪ್ರಮ ನಿರ್ದೋಷಾಕ್ಷೋದ್ಭವಂ ಹಿ ಅತ್ರ ಪ್ರತ್ಯಕ್ಷ ಮಿತಿ ಗೀಯತೆ. ನಾ ಪರಿಚ್ಛೇದ ಕಾರ್ಯೇವ ಪ್ರಮಾಣ ವಿಧಿ ಚ ಪ್ರಮ. ಇನ್ನು ಪರಿಚ್ಛೇದಕಾರಿ ಯಾವುದೋ ಅದೇ ಪ್ರಮಾಣ ಅಂತ ಕರೆದ್ರೆ ಅದು ಸರಿಯಲ್ಲ. ಪರಿಚ್ಛೇದಕಾರಿ ಅಂದ್ರೇನೋ ಬಿಡಿಸಿ ನೋಡೋದು, ಪರಿಚ್ಛೇದವನ್ನು ಮಾಡಿ ನೋಡೋದು, ಅದೇ ಪರಿಚ್ಛೇದಕಾರಿಯೇವ ಪ್ರಮಾಣ ಒಬ್ಬದು ಸರಿಯಲ್ಲ. ಯಾಕೆ? ಪ್ರಮಾಣ ಪ್ರಮಾ ಪ್ರಮಾಣ ಅಷ್ಟೇ, ಅದು ಏನು ಮಾಡುತ್ತೋ ಬೇಕಿಲ್ಲ, ಸರಿಯಾಗಿ ತಿಳಿಸಿಕೊಟ್ರೆ ಪ್ರಮಾಣ ಅಷ್ಟೇ. ನಿರ್ದೋಷಾಕ್ಷೋದ್ಭವಂ ಹಿ ಅತ್ರ ಪ್ರತ್ಯಕ್ಷ ಮಿತಿ ಗೀಯತೆ. ಪ್ರತ್ಯಕ್ಷ ಡೆಫಿನೇಷನ್, ನಿರ್ದೋಷಾರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷ ಪ್ರಮಾಣ ಲಕ್ಷಣದಲ್ಲಿ ಆ ರೀತಿ ಹೇಳಿದ್ದಾರೆ. ಇಲ್ಲಿ ಹೇಳಬೇಕಾದ್ರೆ ನಿರ್ದೋಷಾಕ್ಷ ಜೋಕ್ ರೂಪದಲ್ಲಿ ಹೇಳ್ತಾರೆ, ನಿರ್ದೋಷಾಕ್ಷೋದ್ಭವಂ ಹಿ ಅತ್ರ ಪ್ರತ್ಯಕ್ಷ ಮಿತಿ ಗೀಯತೆ. ಪ್ರತ್ಯಕ್ಷ ಅಂತ ಕರೆದ್ರೆ ಕಣ್ಣಿ ಕಂಡಿದ್ ಪ್ರತ್ಯಕ್ಷ, ಶುಕ್ತಿ ನೋಡಿದ್ರೆ ಹೇಳ್ತಾ ಅಂತ ತಿಳ್ಕೊಂಡ್ವಿ ತಪ್ಪಾಯಿತು ಅದರಿಂದ ಸರಿಯಲ್ಲ ಅಂತ ಕೇಳಿದರೆ ಅದು ಪ್ರತ್ಯಕ್ಷ ಅಲ್ಲ. ನಿರ್ದೋಷವಾದ ಕಣ್ಣಿರಬೇಕು, ಗೊತ್ತಾಯ್ತಾ, ನಿರ್ದೋಷವಾದ ವಸ್ತು ಇರಬೇಕು, ಅವೆರಡರ ಮಧ್ಯೆ ಸರಿಯಾದ ಕಾಂಟ್ಯಾಕ್ಟ್ ಬರಬೇಕು, ಅವಾಗ ಜ್ಞಾನ ಬಂದರೆ ಏನದು ಅದು ಪ್ರತ್ಯಕ್ಷ ಅಂತ ಹೇಳ್ಬಿಡ್ತು. ಕ್ಯಾಶುವಲ್ ಪ್ರತ್ಯಕ್ಷ ಪ್ರತ್ಯಕ್ಷ ಅಂತ ಕರೆದಿಲ್ಲ. ಒಂದು ಕಾಮಾಲೆ ರೋಗದವನಿಗೆ ಹಾಲು ಹಳದಿ ಕಾಣುತ್ತೆ, ಸುಣ್ಣ ಹಳದಿ ಕಾಣುತ್ತೆ, ಅದು ಆ್ಯಕ್ಚುಲಿ ಅದೇನದು ಯಾವುದು ಯಾವುದ್ರ ತಪ್ಪದು? ಕಣ್ಣಿನ ದೋಷ. ಅದಕ್ಕೆ ನಿರ್ದೋಷ ಅಕ್ಷ, ನಿರ್ದೋಷವಾದ ಇಂದ್ರಿಯ, ನಿರ್ದೋಷ ಕಣ್ಣು ಸರಿಯಾಗಿದೆ, ಮತ್ತು ಆ ಕಡೆಗೆ ಏನಾಗಿದೆ, ಅಡ್ಡ ಇದೆ, ಈ ಕಡೆ ಕಾಣಿಸ್ತಾ ಇಲ್ಲ. ಸೊ ವಸ್ತು ಅಡ್ಡ ಇದೆ ಒಂದು, ಅವಾಗ ಕಾಣ್ತಾ ಇಲ್ಲ. ಕಣ್ಣಿನ ತಪ್ಪಲ್ಲದು, ವಸ್ತು ಕಾಣದೇ ಇರುತ್ತೆ, ವಸ್ತುನೂ ಸರಿಯಾಗಿತ್ತು, ಕಣ್ಣು ಇದು ಸರಿಯಾಗಿದೆ. ಆಮೇಲೆ ಇನ್ನೇನಾಗುತ್ತೆ, ಕೆಲಸ ಅಲ್ಲ, ತುಂಬ ಕ್ಲೋಸ್ ಆಗಿ ನೋಡ್ತಾನೆ, ಕಾಣಿಸೋದಿಲ್ಲ ಯಥಾ ಪ್ರಕಾರ. ವಸ್ತುನೂ ಇದೆ, ತನ್ನ ಕಣ್ಣು ಇದೆ, ಬಟ್ ಡಿಸ್ಟೆನ್ಸ್ ಸರಿ ಇಲ್ಲ, ಗೊತ್ತಾಯ್ತಾ. ತುಂಬ ಕ್ಲೋಸ್ ಇಟ್ಕೊಂಡು ಬರೋದು, ತುಂಬ ದೂರ ಇದೆ ಕಾಣ, ಹಿಮಾಲಯ ಪರ್ವತ ಭಾರಿ ದೊಡ್ಡದು ಕಾಣೋದಿಲ್ಲ, ಅದಕ್ಕೆ ತುಂಬ ದೂರ ಇದೆ. ಇರುವೆ ಚಿಕ್ಕದು ಕಾಣುತ್ತೆ, ಅದಕ್ಕೆ ಹತ್ತಿರ ಇದೆ. ಅದರಿಂದ ಹೇಳಿದ್ದಾರೆ ಹಿಮಾಲಯ ಪರ್ವತ ಚಿಕ್ಕದು, ತಿರುವೇನೆ ಭಾರಿ ದೊಡ್ಡದು, ಯಾಕಂದ್ರೆ ಕಾಣದಲ್ಲೇ ಅದು ಕಾಣುತ್ತಾ ಇದ್ರಿಂದ ಯಾರು ಹೇಳಿದ್ದೆ ಏನಾಗ್ಬೇಕಾಗ. ಅದು ಯಾತಕ್ಕೆ ಕಾಣೋದಿಲ್ಲ, ದೂರದಿರಂದ್ರೆ ಕಾಣೋದಿಲ್ಲ ಅಷ್ಟೇ ಹೊರತು ಅದು ದೊಡ್ಡತನಕ್ಕೆ ಧಕ್ಕೆ ಇಲ್ಲ ಅದರಿಂದ. ಯಾರೋ ಹೇಳಿದ್ರಂತ ಆಕಾಶ ದೂರ ಇದೆ, ಡೆಲ್ಲಿ ದೂರ ಇದೆ ಅಂತ ಕೇಳಿದರು. ಡೆಲ್ಲಿ ದೂರ ಆಕಾಶಕ್ಕೆ ಅಂತ ಹೇಳ್ಬಿಟ್ಟು, ಯಾತಕ್ಕೆ ಡೆಲ್ಲಿ ಕಾಣಿಸ್ ಆಕಾಶ ಕಾಣಿಸೋದು, ಡೆಲ್ಲಿ ಕಾಣಿಸೋದಿಲ್ಲ ಅಂದರೆ ಡೆಲ್ಲಿ ಭಾಳ ಆಕಾಶಕ್ಕಿಂತ ಭಾರಿ ದೂರ. ಅವ್ರ ಲಾಜಿಕ್ ನೋಡಿದ್ರೆ ಹೇಗಿದೆ ಒಂದು ಅರ್ಥ ಆಯ್ತಾ. ಬಟ್ ವ್ಯಾಪ್ತಿ ಎಲ್ಲಿ ತಪ್ಪಿದೆ ಈಗ, ಅದು ನಾವು ದೂರ ಬಂದು ಡಿಫೈನ್ ಮಾಡಬೇಕಾದ್ರೆ ಎಷ್ಟು ಹತ್ರ ನಮ್ಮ ಕಣ್ಣಿಗೆ ಕಾಣಬೇಕು, ಎಷ್ಟು ದೂರ ಇರಬೇಕು, ಅಷ್ಟು ದೂರ ಇರಬೇಕು. ಇದು ಕಾಣತಕ್ಕಂಥ ಆಕಾಶ ರೀತಿ ತಿಳ್ಕೊಂಡಿದ್ದು ಅದೇ ತಪ್ಪು. ಅನಲೈಸ್ ಮಾಡಕ್ಕೆ ಕೊಟ್ಟರೆ ಬೇಕಾಷ್ಟು ವ್ಯತ್ಯಾಸ ಇದೆ. ಬಟ್ ಲೋಕಕ್ಕೆ ಅದೆಲ್ಲ ಅರ್ಥ ಆಗಲ್ಲ ತಕ್ಷಣನೇ, ವಿಚಾರ ಮಾಡಬೇಕು. ಅದ್ವೈತದಲ್ಲಿ ವಿಚಾರ ಮಾಡಲಿಲ್ಲ ಅವ್ರು, ಏನು ಮಾಡಿಬಿಟ್ರು, ಒಂದು ಕಡೆ ತಪ್ಪಾಯ್ತೋ ಇಲ್ಲೋ, ಕಾಣದೆಲ್ಲ ತಪ್ಪು ಅಂತ ಹೇಳ್ಬಿಟ್ರು ಕೊನೆ. ಅರ್ಥ ಆಯ್ತಾ ಈಗ, ಕಾಣದೆಲ್ಲ ತಪ್ಪೆ. ಒಂದು ಕಡೆ ಮೋಸ ಹೋಗಿದ್ದಕ್ಕೆ ಹೇಳಿ ಬದಲಾಸಿ ಹೋದ್ರೆ ಪಿಕ್ ಪಾಕೆಟ್ ಆಯಿತು. ಅವ್ರು ಏನು ಹೇಳ್ಬಿಡ್ತಾರೋ, ಅದರಲ್ಲಿ ಪಿಕ್ ಪಾಕೆಟ್ ಆಗೇ ಆಗುತ್ತೆ, ಎಲ್ಲರಿಗೂ ಹೇಳ್ಬಿಟ್ಟು ರೆಡಿ ಅಂತ. ಅನುಭವಿಸ್ಬೇಡ, ಇವನು ತಪ್ಪನ್ನ ಎಲ್ಲರ ಮೇಲೆ ಹಾಕಿಬಿಟ್ಟ ಹೋಯ್ತು. ತಪ್ಪು ಆ ರೀತಿ ಹೇಳಬಾರ್ದು. ಅದ್ವೈತ ತಮಾಷೆ ಅಂದರೆ ಆ್ಯಕ್ಚುಲಿ ಅಂತ ತಪ್ಪನ್ನು ಮಾಡಿದ್ದಾರೆ ಅವರು. ಇವತ್ತು ಸಾಮಾನ್ಯವಾಗಿ ಒಂದು ತಪ್ಪನ್ನು ಜರ್ನಲೈಸ್ ಮಾಡಿದ್ದು ಭಾಳ ಆಶ್ಚರ್ಯ. ಅದೇ ಆಚಾರ ಹೇಳ್ತಾರೆ, ಅಯ್ಯ ನೀನೇ ಸಮಾನವಾಗಿ ವಿಚಾರ ಮಾಡು, ನಮ್ಮ ಕಣ್ಣು ಮೋಸ ಮಾಡಿರೋದು ಜಾಸ್ತಿನೋ ಸರಿಯಾಗಿ ಹೇಳಿರೋದು ಜಾಸ್ತಿನಾ? ಸುಮ್ಮನೆ ಯೋಚನೆ ಮಾಡಿ, ಯಾವುದು ಜಾಸ್ತಿ, ಮೋಸ ಮಾಡಿರೋದು ಜಾಸ್ತಿನೋ ಸರಿಯಾಗಿ ಹೇಳಿರೋದು ಜಾಸ್ತಿನಾ? ನಿಮ್ಗೇನು ಅನಿಸುತ್ತೆ, ಗಟ್ಟಿಗೆ ನಿಮಗೆ ಡೌಟ್ ಇದೆಯಾ ಇನ್ನು ಕೂಡ? ಸರಿಯಾಗಿ ಹೇಳಲ್ಲ ಇಲ್ಲದೇ ನೀವು ಬೆಳಿಗ್ಗೆ ಹೇಳೋಕ್ಕಾಗಲಿ, ಬರಲಿಕ್ಕಾಗಲಿ, ದಾರಿ ಹುಡುಕ್ಲಿಕ್ಕಾಗಲಿ, ಅದು ಸಾಧ್ಯ ಆಗ್ತಿತ್ತಾ? ಗೊತ್ತಾಯ್ತು, ಬರ್ದಿದ್ದು ಕೇಳಿ ನಂಗೆ ಗೊತ್ತಿಲ್ಲರಪ್ಪ ಯಾವ ದಾರಿ ಏನು ಗೊತ್ತಿ, ನಿನ್ನ ನೋಡಿದ್ದು ಬರ್ತಾಯಿತ್ತು ಅಂತ ಹೇಳೋಕ್ಕಾಗತ್ತಾ? ಸರಿನೇ, ಅಂದರೆ ನಿಜವಾದ ಸಾಮಾನ್ಯ ಲೆಕ್ಕದೊಳಗೇನೆ ಮೋಸ ಹೋಗೋದು ಚಾನ್ಸಸ್ ಕಡಿಮೆ. ಗೊತ್ತಾಯ್ತಿಲ್ಲ, ಅಂಥ ಹೊತ್ತಿನಲ್ಲಿ ಒಂದೇ ಕೇಸರಿ ಇಟ್ಕೊಂಡು ಮಾಡಿಬಿಟ್ರೆ ಅದನ್ನು. ಮತ್ತು ಲೋಕದಲ್ಲೂ ಕೂಡ ಅಷ್ಟೇ, ಅವ್ರು ಭಾಳ ಒಳ್ಳೆ ಪ್ರಾಮಾಣಿಕ ವ್ಯವಸ್ಥೆ ಇರ್ತಾರೆ, ಒಂದು ಕೇಸ್ ಬರುತ್ತೆ. ಗೊತ್ತಾಯ್ತಿಲ್ಲ, ಮುಂದೆ ಅನೇಕ ಫ್ಯಾಕ್ಟ್ರಿನಲ್ಲಿ ಇವರಿಗೆ ಅವನು ತಪ್ಪು ಮಾಡಿಲ್ಲ, ಒಂದು ಫ್ಯಾಕ್ಟ್ರಿ ಮಧ್ಯೆ ಅರ್ಥ ಆಯ್ತಿಲ್ಲ, ಇವರಿಗೆ ತಪ್ಪು ಮಾಡಿಲ್ಲ ಆದ್ದರಿಂದ ಅವನಿಗೆ ಶಿಕ್ಷೆ ಎಷ್ಟು ಕೊಡಬೇಕಾಗತ್ತೆ? ಕಡಿಮೆ ಕೊಡಬೇಕು. ಯಾಕೆ ಇವರಿಗೆ ತಪ್ಪು, ಅವ್ರು ಎಲ್ಲ ದೃಷ್ಟಿ ವಿಚಾರ ಒಳ್ಳೆಯವನೇ ಅವನು, ಅದು ತಪ್ಪು ಮಾಡಿದ್ದೇನೆ ಆಕರ್ಷಿಸಬೇಕಾದ ಟ್ರೀಟ್ ಮಾಡಿಬಿಟ್ಟು ಕಡಿಮೆ ಶಿಕ್ಷೆ ಕೊಡ್ತಾರೆ. ಮತ್ತೆ ಮಾಡಿದವನಿಗೆ ಹಣೆ ಬಾರದ ಎಷ್ಟೊಂದು ಜಾಸ್ತಿ ಕೊಟ್ಬಿಡ್ತಾರೆ. ಹೌದಲ್ಲ, ಅದನ್ನು ಪ್ರತ್ಯಕ್ಷಕ್ಕೆ ಇವತ್ತು ಲೋಕ ದೃಷ್ಟಿಯಿಂದ ಎಂಥ ಬೆಲೆ ಇದೆ, ಒಳ್ಳೆ ಬೆಲೆ ಇದೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ಅವ್ರು ಮಾಡಿದ್ದು ಭಾಳ ತಪ್ಪಾಯಿತು. ಪ್ರಾಕೃತಂ ವಿಶುದ್ಧ ಚೈತನ್ಯಂ ಅಚ್ಚಂತು ದ್ವಿಧಮ್ಮತಂ. ಪ್ರತ್ಯಕ್ಷ ಅನ್ನೋದು ಎರಡು ವಿಧ, ಪ್ರತ್ಯಕ್ಷ ಎರಡು ವಿಧ. ಪ್ರಾಕೃತಂ ಶುದ್ಧ ಚೈತನ್ಯಂ ಇತಿ ಅಚ್ಚಂ ದ್ವಿಧಂ ಮತಂ. ಪ್ರಾಕೃತ ಅಂದ್ರೇನು? ಬಾಹ್ಯ. ಶುದ್ಧ ಚೈತನ್ಯ ಅಂದರೆ ಸಾಕ್ಷಿ. ಪ್ರಾಕೃತ ಅಂಬೋದು ಮನಸ್ಸು ಮತ್ತು ಐದು ಇಂದ್ರಿಯಗಳು ಸೇರಿ ಪ್ರಾಕೃತ. ಸಾಕ್ಷಿ ಶುದ್ಧ ಚೈತನ್ಯ ಅಂದರೆ ಸಾಕ್ಷಿ. ಸೊ ಸಾಕ್ಷಿ ಷಡೀಂದ್ರಿಯ ಭೇದೇನ ಪ್ರತ್ಯಕ್ಷಂ ಸಪ್ತವಿಧಂ ಅಂತ ಅಲ್ಲಿ ಹೇಳಿದರು. ಇಲ್ಲಿ ದ್ವಿವಿಧಂ ಅಂತ ಹೇಳಿದರು, ಎರಡು ಕರೆಕ್ಟೇ. ಸಪ್ತವಿಧಂ ಅಂತ ಹೇಳಿದ ವಿವಕ್ಷ ಬೇರೆ, ದ್ವಿವಿಧಂ ಅಂತ ಹೇಳಿದ ವಿವಕ್ಷ ಬೇರೆ. ಶುದ್ಧಂ ಈಶರ ಮಾಮುಕ್ತೇಶು ಅನ್ಯತ್ರ ಪ್ರಾಕೃತೈರ್ಯುತಮು. ಕೇವಲ ಶುದ್ಧ ಪ್ರತ್ಯಕ್ಷ ಇರೋದು ಯಾರಿಗೆ? ಶುದ್ಧ ಚೈತನ್ಯ ಪ್ರತ್ಯಕ್ಷ ಯಾರಿಗೆ ಅಂದರೆ ಲಕ್ಷ್ಮೀನಾರಾಯಣರಿಗೆ. ಯಾತಕ್ಕೆ? ಅವ್ರಿಗೆ ಬಾಹ್ಯ ದೇಹ ಅಂತಲೇ ಇದೆ. ಅವರಿಗೆ ಗೊತ್ತಾಯ್ತು, ಅವ್ರು ಇರೋದಲ್ಲಿ ಎಂಥ ದೇಹ ಸದಾ ಪ್ರಾಕೃತ ದೇಹನೇ. ದೇರ್ ಫೋರ್ ಅವ್ರ ನಾಲೆಜ್ ಎಂಥದ್ದದು? ಪ್ಯೂರೆಸ್ಟ್ ಪಾಸಿಬಲ್ ನಾಲೆಜ್, ಆಲ್ವೇಸ್ ಪ್ಯೂರೆಸ್ಟ್. ಅರ್ಥ ಆಯ್ತಾ? ಬ್ರಹ್ಮದೇವರಿಂದ ಶುರುವಾಗುತ್ತೆ, ಅವ್ರಿಗೆ ದೇಹ ಇರೋದ್ರಿಂದ ಪ್ರಾಕೃತ ದೇಹ ಶುರುವಾಯಿತು. ಅರ್ಥ ಆಯ್ತಾ? ಪ್ರಾಕೃತ ದೇಹ ಅಲ್ಲಿಂದ ಪ್ರಾರಂಭ ಆಯಿತು. ಆದರೆ ಬ್ರಹ್ಮದೇವರಿಗೆ ಪ್ರಾಕೃತ ದೇಹ ಇದ್ದರೂ ಕೂಡ ಬ್ರಹ್ಮವಾಯುಗಳಿಗೆ ಅದು ಹೇಗಿದೆ? ಪ್ಯೂರ್ ಆಗಿರೋದ್ರಿಂದ ಅವ್ರದ್ದು ಅಷ್ಟೇ ವ್ಯಾಲಿಡ್. ನಿರ್ದೋಷವೇವ ಚೈತನ್ಯಂ ಅನ್ಯತ್ರ ಉಭಯವಿಷ್ಯತೆ. ಆದ್ದರಿಂದ ಸಾಕ್ಷಿ ಪ್ರತ್ಯಕ್ಷ ಶುದ್ಧವಾದ್ದರಿಂದ ಲಕ್ಷ್ಮೀನಾರಾಯಣರ ಪ್ರತ್ಯಕ್ಷ ಯಾವಾಗಲೇ ಅಂಥದ್ದು ಶುದ್ಧ ಪ್ರತ್ಯಕ್ಷ. ಅನ್ಯತ್ರ ಉಭಯ ವಿಷ್ಯತೆ, ಉಳಿದವರಿಗೆಲ್ಲ ಎರಡೂ ಉಂಟು. ಸುಖ ದುಃಖ ಅದೆಲ್ಲ ಪ್ರಮಾಣ ಪದ್ಧತಿಯಲ್ಲಿ ಸರಿಯಾಗಿ ಹೇಳ್ಬಿಟ್ಟಿದ್ದಾರೆ. ಜ್ಞಾನಂ ದ್ವಿವಿಧಂ ಏನಂತ ಹೇಳಿದರು? ಸಾಕ್ಷಿ ಜ್ಞಾನ ಬೇರೆ, ಸ್ವರೂಪ ಜ್ಞಾನ ಬೇರೆ, ಬಾಹ್ಯ ಜ್ಞಾನ ಬೇರೆ. ಸ್ವರೂಪ ಜ್ಞಾನ ಅಂಬೋದು ಯಾರಿಗೆ ಇದ್ರೂ ಕರೆಕ್ಟ್ ಅಂತಲೇ ಬರೋದು, ಸ್ವರೂಪ ಜ್ಞಾನ ತಪ್ಪು ಬರೋದೇ ಇಲ್ಲ. ಯಾರು ಬಾಹ್ಯ ಜ್ಞಾನ ಏನಾಗುತ್ತದೆ? ಬೇರೆ ಯಾರಿಗೆ ಶುರುವಾಗುತ್ತೆ. ನಿರ್ದೋಷಮೇವ ಚೈತನ್ಯಂ ಅನ್ಯತ್ರ ಉಭಯಮಿಷ್ಯತೆ ಸುಖ ದುಃಖಾದಿ ವಿಷಯಂ ಶುದ್ಧಂ ಸಂಸಾರ ಈಶ್ವಭಿ. ಈಗ ನಮಗೆ ಸುಖ ಗೊತ್ತಾಗೋದು ದುಃಖ ಗೊತ್ತಾಗೋದು ಯಾವ ಇಂದ್ರಿಯಕ್ಕೆ? ಕಣ್ಣಿಗೆ ಕಾಣೋದಿಲ್ಲ, ಕಿವಿಗೆ ಕೇಳೋದಿಲ್ಲ, ಯಾವುದಕ್ಕೂ ಕಾಣೋದಿಲ್ಲ. ಯಾವುದು ಅನುಭವಕ್ಕೆ ಬರುತ್ತೆ ಸುಖ ಅನುಭವ ಅಂದರು ಅಂದರೆ ಸಾಕ್ಷಿ ಎದುರು. ಗೊತ್ತಾಯ್ತಾ? ಇವತ್ತು ಡಾಕ್ಟ್ರಿ ಎಷ್ಟೇ ಔಷಧಿ ಕೊಟ್ಟರು ಕೂಡ ನಿನಗೆ ಹಿತ ಆಗಿದೆ ಇಲ್ಲ ಅಂತ ಹೇಳಿದ್ರೆ ಫೈನಲ್ ಟೆಸ್ಟ್ ಯಾರು? ಆ ರೋಗಿನೇ ಟೆಸ್ಟ್ ಕೊನೆ. ಕೊಟ್ಟು ವಾಸಿ ಆಯಿತು ಅಥವಾ ಇಲ್ಲ ಅಂತ ಅವನೇ ಡಿಸೈಡ್ ಮಾಡ್ಬೋದು. ಡಾಕ್ಟ್ರಿಗೆ ಅದು ಗೊತ್ತಾಗೋದಿಲ್ಲ, ಅದು ಗೊತ್ತಾಯ್ತಿಲ್ಲ. ಅವನು ನೋಡಿದ ರಿಸಲ್ಟ್ ಪ್ರಕಾರ ಏನು ಪ್ರಾಬ್ಲಮ್ ಇಲ್ಲ, ಅವನು ದುಃಖ ಪಡ್ತಿದ್ದಾನೆ. ಈಗ ನಮ್ಮ ಪ್ರಕಾರ ಏನಿಲ್ಲ, ಹೋಗ ಅಂತ ಕಳ್ಸಕ್ಕೆ ಬರೋದಿಲ್ಲ. ಅವನು ಪ್ರಾಬ್ಲಮ್ ಇದೆ ಅಂತ ಮತ್ತೆ ಇನ್ವೆಸ್ಟಿಗೇಟ್ ಮಾಡಬೇಕೀಗ. ನಾವು ಮಾಡಿದ್ದೆಲ್ಲ ಮಿಸ್ಟೇಕ್ ಆಗಿದೆ ಅಥವಾ ಇನ್ನೂ ಹೊಸ ರೀತಿಯಲ್ಲಿ ವಿಚಾರ ಮಾಡಬೇಕೇ ಹೊರತು ಅವನು ಫೈನಲ್ ಅದಕ್ಕೆ. ಸಾಕ್ಷಿ ಪ್ರತ್ಯಕ್ಷ ಅಂಬೋದು ಸುಖ ದುಃಖಗಳಿಗೆ ಸಂಬಂಧಪಟ್ಟ ನಾನು ಸುಖಿಯಾಗಿದ್ದೇನೆ ಇದನ್ನು ತೀರ್ಮಾನ ಮಾಡೋದು ಸಾಕ್ಷಿನೇ ಕಾಪಾಡಿ. ಉಳಿದವ್ರು ಯಾರು ನಾನು ಸುಖವಾಗಿದ್ದೇನೆ ಉಳಿದವ್ರು ಹೇಳಕ್ಕೆ ಬರೋದಿಲ್ಲ, ಯಾರು ಹೇಳಬೇಕು ಅದನ್ನು? ಅವನೇ ಹೇಳ್ಕೋಬೇಕು. ಅದು ಎಲ್ಲಿಂದ ಗೊತ್ತಾಯಿತು ಅಂದರೆ ಸಾಕ್ಷಿ, ಅದೇ ಸಾಕ್ಷಿ ಪ್ರತ್ಯಕ್ಷ ಅಂದರದೇ. ನಾನು ದುಃಖಿಯಾಗಿದ್ದೇನೆ, ಅದು ಕೂಡ ಯಾವುದರಿಂದ ಗೊತ್ತಾಗುತ್ತೆ, ಸಾಕ್ಷ್ಯ ಪ್ರತ್ಯಕ್ಷ ಗೊತ್ತಾಗುತ್ತೆ. ಸಂಸಾರದಲ್ಲಿದ್ದಾಗಲೂ ಕೂಡ ಜೀವನಿಗೆ ಇಂಥ ಜ್ಞಾನ ಇದೆ. ಮುಕ್ತಿಯಲ್ಲಿ ಹೋದಾಗ ಮಾತ್ರ ಜೀವರಿಗೆ ಕೂಡ ಏನಿಲ್ಲ, ಪ್ರಾಕೃತ ದೇಹ ಇಲ್ಲ, ಅಲ್ಲಿ ಶುದ್ಧವಾದ ಜ್ಞಾನ ಬರುತ್ತೆ. ಆದ್ದರಿಂದ ಯಾವ ವಿಚಾರ ಮಾಡ್ಬೇಕಾದ್ರೆ ಯಾವಾಗ ಏನು ಮಾಡಬೇಕು, ಸಾಕ್ಷ್ಯ ಪ್ರತ್ಯಕ್ಷದ ಮೇಲ್ ಮಾಡ್ಕೊಂಡು ವಿಚಾರ ಮಾಡಿ. ಸಾಕ್ಷ್ಯ ಪ್ರತ್ಯಕ್ಷ ನಾವು ಯಾವಾಗ ಎಕ್ಸ್ಪೋಸ್ ಮಾಡಿಬಿಟ್ರೆ ತಪ್ಪು ತಿಳ್ಕೊ ಬರೋ ಚಾನ್ಸಸ್ ಭಾಳ ಕಡಿಮೆ. ಸಾಕ್ಷ್ಯ ಪ್ರತ್ಯಕ್ಷ ಸಪ್ರೆಸ್ ಮಾಡಬಾರ್ದು. ಸಾಕ್ಷ್ಯ ಪ್ರತ್ಯಕ್ಷ ಸಪ್ರೆಸ್ ಮಾಡಿಬಿಟ್ರೆ ಏನಾಗುತ್ತಾಗ ಸರಿಯಾದ ಜ್ಞಾನ ಬರೋ ಚಾನ್ಸ್ ಕಡಿಮೆ. ನಿರ್ದೋಷತ್ವಾತಿ ನಿಯಮಾತ್ ತತ್ ಬಲಿಷ್ಠತಮಂ ಮತಂ. ಎಷ್ಟು ಒಳ್ಳೆಯ ವಾಕ್ಯ, ನಿರ್ದೋಷತ್ವ ಅತಿ ನಿಯಮಾತ್ ಯಾಜ್ ರೂಲ್ ನಿರ್ದೋಷ. ಕಣ್ಣು ಸರಿಯಾಗಿರಬೇಕು ಅಂತ ಹೇಳೋದು, ಕಿವಿ ಸರಿಯಾಗಿರಬೇಕು ಅಂತ ಹೇಳೋದು, ಆದರೆ ಮನಸ್ಸು ಸಾಕ್ಷಿ ಸರಿಯಾಗಿರಬೇಕು ಅಂತ ಹೇಳಬಾರ್ದು. ಅದಕ್ಕೆ ಅದಿರೋದೇ ಸರಿಯಾಗಿ ಗೊತ್ತಾಯ್ತಾ, ಸರಿಯಾಗಿರಬೇಕು ಅಂತ ಹೇಳೋ ಕಾರಣನೇ ಇಲ್ಲ, ಅದು ಸರಿಯಾಗೇ ಇರುತ್ತೆ ಯಾವಾಗಲೂ ಕೂಡ. ನಿರ್ದೋಷತ್ವಾತಿ ನಿಯಮ ತದ್ ಬಲಿಷ್ಠತಮಂ ಮತಂ. ಅತಿ ನಿಯಮ ಅಂತ ಪದ ಬಲಿಷ್ಠ, ಅತಿ ನಿಯಮ ಆಗೋದು ಹೇತು, ಬಲಿಷ್ಠತಮ ಆಗೋದು ಸಾಧ್ಯ, ಸಿದ್ಧವಾಯ್ತು. ಅದರಿಂದ ಪಂಚೇಂದ್ರಿಯ ಮನೋಭೇದಾತ್ ಪ್ರಾಕೃತಂ ಷಟ್ವಿಧಂ ಸ್ಮೃತಂ. ಪಂಚೇಂದ್ರಿಯ ಮನೋಭೇದಾತ್ ಪ್ರಾಕೃತಂ ಷಟ್ವಿಧಂ. ಬದು ಪಂಚೇಂದ್ರಿಯಗಳು ಪ್ಲಸ್ ಮನಸ್ಸು ಸೇರಿದ ಪ್ರಾಕೃತ ಎಷ್ಟಾಯಿತು, ಆರು ವಿಧ ಆಯಿತು. ಸಾಕ್ಷಿ ಒಂದು, ಇದು ಆರು, ಒಟ್ಟು ಎಷ್ಟಾಯಿತು, ಏಳಾಯಿತು. ಅದನ್ನೇ ಸಾಕ್ಷಿ ಷಡೀಂದ್ರಿಯ ಭೇದೇನ ಪ್ರತ್ಯಕ್ಷಂ ಸಪ್ತವಿಧಂ ಅಂಥೇಳಿ. ಅನುಮಾಯುಕ್ತಿರೇ ಉಕ್ತ ವ್ಯಾಪ್ತಿರೇವತು ಸಾಕೃತ ಪ್ರತಿಜ್ಞಾತಾರ್ಥ ಸಿದ್ಧ್ಯರ್ಥಂ ವ್ಯಾಪ್ತಿರೇ ವಯದೋದಿತ. ಅನುಮಾನ ನೆಕ್ಸ್ಟ್, ಈಗ ಪ್ರತ್ಯಕ್ಷ ಪ್ರಮಾಣದ ಬಗ್ಗೆ ಹೇಳಿದ್ದು. ನೆಕ್ಸ್ಟ್ ಅನುಮಾನ ಅಂದ್ರೇನೀಗ, ಯುಕ್ತಿರೇ ಉಕ್ತ. ಅನುಮಾನ ಅಂದರುವಂತೆ, ಯುಕ್ತಿ ಎಂದಿರುವಂತೆ, ಅದಕ್ಕೆ ವ್ಯಾಪ್ತಿ ಅಂತಲೂ ಕರಿಬಹುದು ನಾವು. ಯಾಕೆ ಯಾವುದೇ ಅನುಮಾನ ಫಂಕ್ಷನ್ ಮಾಡಬೇಕಾದ್ರೆ ಏನಿರಬೇಕು, ಅದಕ್ಕೆ ವ್ಯಾಪ್ತಿ ಇರಬೇಕು. ಹೊಗೆ ನೋಡಿದ ಬೆಂಕಿ ಇದೆ ಅಂತ ಹೇಳಿದ, ಯಾತಕ್ಕೆ ಅವ್ರಿಗೆ ಏನು ಗೊತ್ತಿದೆ, ಈಗ ಹೊಗೆ ಇದ್ದಲ್ಲಿ ಬೆಂಕಿ ಇರಬೇಕು, ಅದು ವ್ಯಾಪ್ತಿ. ಎತ್ತರ ಧೂಮ ತತ್ರ ವ್ಯಾಪ್ತಿ, ತತ್ರ ಅಗ್ನಿ ಅಂತ ನಿಯಮ ಇದೆ. ಅದನ್ನು ನೋಡಿದ್ದು ಧೂಮ. ಇಬ್ಬರು ಯಾವಾಗಲೂ ಜೊತೆಗಿರ್ತಾರೆ, ಒಬ್ಬನ ಕಂಡು ಇಲ್ಲಿ ಫ್ರೆಂಡ್ ಎಲ್ಲ ಕಾಣಲಿಲ್ಲ ಅಂತ ರಸ್ತೆಗೆ ಹೇಳ್ತಾರೆ, ಜೊತೆ ಯಾವ ಜೊತೆಗಿರೋದನ್ನು ಕಂಡುಬಿಟ್ಟು ಆ ರೀತಿ ಹೇಳ್ತಾರೆ. ಯಾವುದೇ ಕಾಲ ಬರದೇ ಇದ್ರೂ ಇರಬಹುದು ಅವನು, ಈ ಧೂಮವನ್ನೇ ಆಗಲ್ಲ. ಧೂಮ ಇದ್ದಾಗ ಏನಾಗಿರ್ಬೇಕು, ಬನ್ನಿ ಬರಲೇಬೇಕು, ಅದಕ್ಕೆ ವ್ಯಾಪ್ತಿ. ಆಗ ಒಂದು ಧೂಮನ ಕಂಡಾಗ ಏನಂತೀವಿ ನಾವಾಗ, ಬೆಂಕಿ ಇದೆ ಗ್ಯಾರಂಟಿ ಹೇಳ್ಬಿಡ್ತೇವೆ. ಆದರೆ ಬೆಂಕಿ ಕಂಡ ಧೂಮ ಇರಬೇಕಂತ ಗ್ಯಾರಂಟಿ ಇಲ್ಲ, ಅರ್ಥ ಆಯ್ತಾ? ಈಗ ಬೆಂಕಿ ಇದ್ದ ಧೂಮ ಇರಬೇಕು ಅಂತ ಗ್ಯಾರಂಟಿ ಇಲ್ಲ. ಎಲ್ಲ ಹೀಟರ್ನಲ್ಲಿ ಏನಿದೆ, ಅಡುಗೆ ಮನೆಗಳಲ್ಲಿ ಇದರಲ್ಲಿ ಅವೆಲ್ಲ ಉಪಯೋಗಿಸಿದ್ರೆ ಏನಿರುತ್ತೆ, ಬಗೆ ಬೆಂಕಿ ಎರಡು ಕಾಣುತ್ತೆ. ಆದರೆ ಇಲ್ಲಿ ಮಾತ್ರ ಬರೀ ಬೆಂಕಿ ಇದೆ, ಧೂಮ ಇಲ್ಲೇ ಇಲ್ಲ. ಅದೇ ಬೆಂಕಿ ಇದ್ದಲ್ಲಿ ಏನಿರಬೇಕು ಅಂತ ನಿಯಮ ಇಲ್ಲ, ಧೂಮ ಇಲ್ಲ. ಆ ಧೂಮ ಇದ್ದಾಗ ಏನಿರಬೇಕು, ಬೆಂಕಿ ಇರಲೇಬೇಕು. ಎಷ್ಟು ದಿವಸ ಇದೆ, ಕಾನ್ವರ್ಸ್ ಇಸ್ ನಾಟ್ ಟ್ರೂ, ಅರ್ಥ ಆಯ್ತಾ? ಧೂಮ ಇದ್ದಲ್ಲಿ ಬೆಂಕಿ ಇರುತ್ತೆ ಎಂಬುದು ಟ್ರೂ, ಬೆಂಕಿ ಇದ್ದಲ್ಲಿ ಧೂಮ ಇರುತ್ತೆ ಎಂಬುದು ಟ್ರೂ ಅಲ್ಲ. ಅದು ವ್ಯಾಪ್ತಿ ಇಲ್ಲ, ಇದಕ್ಕೆ ಮಾತ್ರ ವ್ಯಾಪ್ತಿ ಇದೆ. ಆದ್ದರಿಂದ ಬೆಂಕಿಯನ್ನು ನೋಡಿ, ಅದೇ ಹೇಳ್ತಿರೋದು ಈಗ, ಧೂಮವನ್ನು ಕಂಡ ಬೆಂಕಿ ಅಂತ ತೀರ್ಮಾನ ಮಾಡಿದ್ರಿಂದ ವ್ಯಾಪ್ತಿ ಇದೆ ಅಂತ ಅರ್ಥ. ಯಾವುದಕ್ಕೆ ವ್ಯಾಪ್ತಿ, ವ್ಯಾಪ್ತಿ ಅಂದರೆ ಕನ್ಕಾಂಬಿಟೆನ್ಸ್ ಅಂದರೆ ಜೊತೆಗೆ ಆಗಿರಬೇಕು ಅಂತ. ವ್ಯಾಪ್ತಿ ಶಬ್ದಕ್ಕೆ ಏನರ್ಥ, ಅವಿನಾಭಾವ ಸಂಬಂಧ. ಅವಿನಾಭಾವ ಸಂಬಂಧ ಏನೋ, ಇನ್ಸಪರಬಲ್ ರಿಲೇಷನ್ಶಿಪ್, ಇನ್ಸಪರಬಲ್, ಒಂದಕ್ಕೂ ಸಪರೇಟ್ ಮಾಡಲಿಕ್ಕೆ ಬರೋದಿಲ್ಲ ಅಂಥ ಒಂದು ರಿಲೇಷನ್ಶಿಪ್ ಇದ್ದರೆ ಸರಿ. ಅನುಮಾ ಯುಕ್ತಿರೇವೋಕ್ತ ವ್ಯಾಪ್ತಿರೇವತು ಸಾಕೃತ ಪ್ರತಿಜ್ಞಾತಾರ್ಥ ಸಿದ್ಧ್ಯರ್ಥ ವ್ಯಾಪ್ತಿರೇ ವಯದೋದಿತ. ಯಾವುದೇ ಪ್ರತಿಜ್ಞಾತವಾದ ಅರ್ಥ ಅಂದರೆ ತಾನು ಪ್ರತಿಜ್ಞಾತ ಅಂದರೆ ಪ್ರೂವ್ ಮಾಡೋ ವಿಷಯ ಅಂತ. ಪ್ರತಿಜ್ಞೆ ಅಂದರೆ ಈ ಪ್ರತಿಜ್ಞೆ ಅಲ್ಲ, ನಾಳೆ ಸಾಯಂಕಾಲ ಸೂರ್ಯ ಉಳಿಸಿದ ಸೈನ್ಯವನ್ನು ಕೊಂದು ಹಾಕಿಬಿಡ್ತೇನೆ, ಆ ಪ್ರತಿಜ್ಞೆ ಅಲ್ಲ. ಇಲ್ಲಿ ಪ್ರತಿಜ್ಞೆ ಶಬ್ದಕ್ಕೆ ಯುಕ್ತಿಯಲ್ಲಿ ಏನಂತ ಅರ್ಥ, ಏನು ಟು ಥಿಂಕ್ ಟು ಬಿ ಪ್ರೂವ್ಡ್ ಅಂತ. ಥಿಂಕ್ ಟು ಬಿ ಪ್ರೂವ್, ಏನು ಪ್ರೂವ್ ಮಾಡಲ್ಪಟ್ಟಿದ್ರು ಒಂದು ಪ್ರತಿಜ್ಞಾ ಅಂತ ಕರಿತೇವೆ, ಗೊತ್ತಾಯ್ತಾ? ಅಂದರೆ ಒಟ್ಟಾಗಿ ಪಕ್ಷವಚನ ಪ್ರತಿಜ್ಞಾ, ಎಲ್ಲಿದೆ ಬರೋದ್ರಲ್ಲಿ ಬೆಂಕಿ ಇದೆ, ಇದನ್ನು ಪ್ರತಿಜ್ಞಾ ಅಂತ ಕರೀತಾರೆ. ಅದನ್ನ ಪ್ರೂವ್ ಮಾಡಿಕೊಟ್ಟಿದ್ದೇನೆ ಅಂತ ಅರ್ಥ. ಪ್ರತಿಜ್ಞಾತಾರ್ಥ ವ್ಯಾಪ್ತಿರೇವ ಯದೋಚಿತ. ಹೋಗ್ತಿದ್ದೆ ನೋಡು ನೋಡು ಬೆಂಕಿ ಅಂತ ಹೇಳಿದೆ ಯಾರಿಗಾದ್ರೆ, ತಕ್ಷಣ ಎಲ್ಲಿ ನೋಡು ನೋಡು ಹೊಗೆ ಕಾಣುತ್ತೆ ಅಂತ ತೋರಿಸ್ತೆ, ಅರ್ಥ ಆಯ್ತಾ? ನೋಡು ಬೆಂಕಿ ಅಲ್ಲಿ ಅಂತ ತೋರಿಸ್ತೆ, ಅದು ಪ್ರತಿಜ್ಞೆ ಆಯ್ತು. ಯಾತಕ್ಕೆ ಅಂತ ಕೇಳಿದ್ರೆ ಹೊಗೆ ಇದೆ ನೋಡು ಅಂತ ಹೇಳಿದೆ, ಅದೇನದು ಹೇತು, ಅದು ಪ್ರತಿಜ್ಞೆ, ಇದು ಹೇತು. ಅದೇನು ಹೊಗೆ ಇದ್ರೆ ಬೆಂಕಿ ಯಾರು ಹೇಳಿದ್ರು ಅಂತ ಕೇಳಿದ್ರೆ, ಮಹಾನಸವತ್ತು ಅಡುಗೆ ಮನೆ ಇದ್ದಾಗೆ ಅಂತ ಹೇಳಿದ. ಅದು ಹಳೆ ಕಾಲದ ಅಡುಗೆ ಮನೆ ಸೇರಿಸ್ಬೇಕು, ಹಳೆ ಕಾಲದ ಅಡುಗೆ ಮನೆ ಇದ್ದಾಗೆ ಅಂತ. ಈಗ ಅಡುಗೆ ಮನೆ ಎಲ್ಲಿ ಇರೋದೇ ಅಲ್ಲಿ ವೇಸ್ಟ್ ಆಗಿಬಿಡುತ್ತೆ, ಹೇಳಿಬಿಟ್ರೆ ಎಲ್ಲಿ ತೋರಿಸ್ಬೇಕು ಅಂತ. ಈಗ ಹೊಗೆ ನೋಡ್ಲಿಕ್ಕೆ ಕಷ್ಟಪಡ್ಬೇಕು, ಈಗ ಹರೇಕ ಜನಗಳು ಹೊಗೆ ಅಂತ ಕಾಸೋದಿಲ್ಲ, ಹೋಮಕ್ಕೆ ಹೋಗೋದಿಲ್ಲ, ಗುಡಿಗೆ ಹೋಗೋದಿಲ್ಲ, ಮಠಕ್ಕೆ ಹೋಗೋದಿಲ್ಲ, ಮನೆಯಲ್ಲಿ ಇಲ್ಲ, ಮತ್ತೆ ಎಲ್ಲಿ ನೋಡ್ಬೇಕು, ಹೊಗೆ ಪಾಪ ಎಲ್ಲೋ ಬಾಬ್ ಗೇಮ್ ಹಾಕಿದ್ರೆ ನೋಡ್ಬೇಕು ಅಷ್ಟೇ ಹೊರತು ಬೇರೆ ಕಡೆ ಕಾಣಿಸೋ ಚಾನ್ಸೇ ಕಡಿಮೆ. ಮನೆಯಲ್ಲಿ ಹಿಂದಿನ ಕಾಲಕ್ಕೆ ಅಡುಗೆ ಮನೆ ಇದ್ರೆ ಅಡುಗೆ ಮಾಡಿ ಅನುಕೂಲ ಏನಿತ್ತು ಅಂದರೆ ಒಳ್ಳೆ ಅನುಮಾನ ಪ್ರೂಫ್ ಇದು ಸಿಕ್ತಿ, ಎಂಟ್ರಿ ಸಿಕ್ತಿತ್ತು ಅದರಿಂದ. ಎತ್ತರ ಧೂಮ ತತ್ರ ಬನ್ನಿ ಅಂತ, ಈಗ ಇದು ಮಾಡ್ತಿರ್ತಾರೆ, ಹೋಮ ಮಾಡ್ತಿರ್ತಾರೆ, ಅಗ್ನಿ ಹಾಕಿರ್ತಾರೆ, ಅದು ಸರಿಯಾಗಿ ಗೊತ್ತಿರೋದಿಲ್ಲ, ಬಿಸ್ತಾನೆ ಇರ್ತಾರೆ, ಹೊಗೆ ಹೊಸ ಬೆಂಕಿ ಇದೆ ಅಂತ ಕ್ಯಾರೆಟ್, ಹೊಗೆ ಬಂದ ತಕ್ಷಣ ಚೆಸ್ಟ್ ಬೆಂಕಿ ಇದೆ. ನಗಿ ಸ್ಮಾರಕ ಮಾತ್ರ ಅವಶಿಷ್ಟಿ ಮಾತ್ರ ಅಸ್ತಿ ಲಿಂಗಂ ತತ್ರ ವಿಜಾನತಃ. ವ್ಯಾಪ್ತಿ ಗೊತ್ತಿತ್ತು, ಅಲ್ಲಿ ಹೇತು ಗೊತ್ತಾಯಿತು ಅಂದರೆ ಇನ್ನೇನು ಹೇಳಬೇಕಾಗಿಲ್ಲ. ದೇರ್ಫೋರ್ ಅನುಮಾನ ಅಂಬದ್ರ ಹಾಲ್ಟ್ ಯಾವುದು? ವ್ಯಾಪ್ತಿ. ಅನುಮಾನ ಅಂಬದ್ರ ಹಾಲ್ಟ್ ವ್ಯಾಪ್ತಿ. ಆದ್ದರಿಂದ ವ್ಯಾಪ್ತಿ ಇಲ್ಲದೆ ಹೋದರೆ ಅನುಮಾನ ಫಂಕ್ಷನ್ ಮಾಡೋದಿಲ್ಲ. ನಾಳೆ ನಾಡಿದ್ದು ಪಾಠ ಇರೋದಿಲ್ಲ, ನಾಳೆ ಊರಲ್ಲಿರೋದಿಲ್ಲ, ನಾಡಿದ್ದು ಪಾಠ್ಯ ಇಲ್ಲಿ ಪ್ರವಚನ. ಅವಶಿಷ್ಟಂ ಕಿಮತ್ರಾಸ್ತಿ ಲಿಂಗಂ ತತ್ರ ವಿಜಾನತಃ ಯದಿ ಲಿಂಗಂ ಅಸಿದ್ಧಂ ಸ್ಯಾತ್ ಕುತಯೇ ವಾಸ್ಯಮಾನತಃ. ಯದಿ ಲಿಂಗಂ ಅಸಿದ್ಧಂ ಸ್ಯಾತ್ ಕುತಯೇ ವಾಸ್ಯಮಾನತಃ. ಯಾವಾಗ ಹೇತು ಇಲ್ಲದೆ ಹೋಗಿಬಿಟ್ರೆ ಅದು ಪ್ರಾಮಾಣ್ಯದ ಪ್ರಶ್ನೆಯೇ ಇಲ್ಲ. ಹೇತು ಆಗೋದು ಯಾವಾಗ? ವ್ಯಾಪ್ತಿ ಇದ್ದರೆ ಮಾತ್ರ. ವ್ಯಾಪ್ತಿ ಇದ್ದರೆ ಮಾತ್ರ ಹೇತು ಆಗೋದು. ಹೇತು ಇದ್ದಾಗ ಮಾತ್ರ ಅನುಮಾನ. ಆದ್ದರಿಂದ ಅನುಮಾನದ ಅತ್ಯಂತ ಮುಖ್ಯವಾದ ಅಂಗ ಯಾವುದು? ವ್ಯಾಪ್ತಿ. ಸಿದ್ಧಿ ಮತ್ತು ವ್ಯಾಪ್ತಿ ಎರಡು ಅನುಮಾನದ ಮುಖ್ಯವಾದ ಅಂಗಗಳು. ಯದಿ ಸ್ಮಾರಕ ಮಾತ್ರ ಸ್ಯಾತ್ ಸ್ಮರ್ತುರ್ನತ್ರ ಪ್ರಯೋಜನ ನಾ ಪಂಚಾವಯವುಕ್ತೌ ಚ ವಿವಾದಾವಸಿತಿರ್ಭವೇ. ಅದು ಮುಂದಿನ ಘಟ್ಟ. ಅನುಮಾನ ಫಂಕ್ಷನ್ ಮಾಡಬೇಕಾದ್ರೆ ಏನಿರಬೇಕು ಅಂತ ಪ್ರಶ್ನೆ. ಅನುಮಾನ ಫಂಕ್ಷನ್ ಮಾಡಬೇಕು ಏನಿರಬೇಕು ಅಂದರೆ ನಾವು ಉತ್ತರ ಕೊಟ್ಟಾಯ್ತು. ವ್ಯಾಪ್ತಿ ಇರಬೇಕು, ಹೇತು ನೋಡಬೇಕು ಅಂತ ಅಷ್ಟೇ. ಹೇತು ನೋಡಬೇಕು ಅಂಬುದು ಸಿದ್ಧಿ. ವ್ಯಾಪ್ತಿ ಇರಬೇಕು ಅಂಬುದು ವ್ಯಾಪ್ತಿ. ಸಿದ್ಧಿ ವ್ಯಾಪ್ತಿ ಇದ್ದರೆ ಅನುಮಾನ ನಡೆದೋಗುತ್ತೆ. ಇಷ್ಟು ಸಿದ್ಧಾಂತ. ಉಳಿದವ್ರು ಹಾಗಲ್ಲ. ಒಂದು ಅನುಮಾನ ಕೆಲಸ ಮಾಡೋಕೆ 5 ಅಂಶ ಇರಬೇಕು ಅಂತ ಹೇಳ್ತಾರೆ. ಅದು ತಪ್ಪು ಹೇಳಲಿ ಸೀವರು. ಏನೇ ವಿಷಯ ಕೊಟ್ಟರು ತಪ್ಪು ಹೇಳಬೇಕು. ದೇವ್ರ ಬಗ್ಗೆಯಿಂದ ಶುರು ಮಾಡಿ ಯಾವುದ್ರ ಬಗ್ಗೆ ಹೇಳಿದರೂ ಕೂಡ ಬರೀ ತಪ್ಪುಗಳು ಶುರು ಮಾಡಿ ಆಚಾರದಕ್ಕೆ ಏನು ಮಾಡಬೇಕು ಎಲ್ಲ ಕರೆಕ್ಟ್ ಮಾಡಬೇಕಾಯ್ತು. ಮೊದಲಿಂದ ಕೊನೆವರೆಗೂ ಕೂಡ ಸರಿ ಮಾಡ್ತಾ ಬರಬೇಕಾಯ್ತು. ಅದನ್ನು ನಾಳೆ ಸೋಮವಾರ ನೋಡೋಣ. ಆ ಮಾತು ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಮತಾ ಪಾಂಡವಾ ದೈವ ಶಿವಗುರು ವಂದನೆ.